ओम ओम अतातो ब्रह्म जिज्ञासा ಯಾವ್ದಾ ಇತ್ತೀಗ ಅಯಂ ಅಭಿಸಂಧಿ ದೇ ವಿದ್ಯೆ ವೇದಿತವ್ಯೇ ಸಾಧೇ ತತ್ ನದ್ವಾ ನಾರಾಯಣಸ್ಯ ದೇಹ ಸದ್ಭಾವೇ ದುಃಖಾದಿ ದೋಷ ಅನುಷಂಗ ತದಭಾವೇ ಜ್ಞಾನಾದಿ ಗುಣಾಭಾವ ಅವತ್ತವತ್ತೆ ಮನೆಯಲ್ಲಿ ಓದ್ಕೊಂಡ್ರೆ ಓದಕ್ಕೆ ಬರುತ್ತೆ ಉಭಯಥಾಪಿ ಜಗಜ್ಜನ್ಮಾದಿ ಕಾರಣತ್ವ ಅಸಂಭವ ಇತ್ಯಾಶಂಕ್ಯ ಉಕ್ತಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷ ಮಿತಿ. ದೇವರಿ ದೇಹ ಉಂಟೋ ಇಲ್ಲವೋ ಅಂದರೆ ಉಂಟು ಅಂದರೆ ಒಂದು ದೋಷ, ಇಲ್ಲ ಇನ್ನೊಂದು ದೋಷ ಅಂದರೆ ದೇವರಿ ದೇಹ ಇದೆ, ನಮ್ಮಂಥ ದೇಹ ಇಲ್ಲ, ಆದ್ದರಿಂದ ನಮಗಿರೋ ದೋಷ ದೇವರಿಗಿಲ್ಲ, ಅದಕ್ಕೆ ಅಪ್ರಾಕೃತ ದೇಹ ಇದೆ ಅಂತ ಹೇಳಿದರು. ಅದನ್ನು ಹೇಳೋದಕ್ಕೆ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ. ದೇಹತ್ವಾತ್ ಜ್ಞಾನಾದಿ ಗುಣಪೂರ್ಣ, ದೇಹತ್ವ ಇರೋದರಿಂದ ಜ್ಞಾನಾದಿ ಗುಣಪೂರ್ಣನಾಗಿದ್ದಾನೆ, ದೇಹವತ್ವ ಇದೆ. ತಶಾಪಿ ನಿಖಿಲ ಪೂರ್ಣ ಗುಣ ಮಾತ್ರತ್ವೇನ ದುಃಖಾದಿ ದೋಷರಹಿತಶ್ಚೇತ್, ಪೂರ್ಣಗುಣನಾದ್ದರಿಂದ ದುಃಖದ ಹೆಸರೇ ಇಲ್ಲ. ಅಥವಾ ನಾಯಂ ನಾರಾಯಣ ಶಬ್ದೋ ಡಿತ್ಥಾದಿ ಶಬ್ದ ಇವ ಭಗವತಿ ಸಾಂಕೇತಿಕೋ ಘಟಾದಿ ಶಬ್ದ ಇವ ವಾ ರೂಢಿ ಮಾತ್ರ ಪ್ರವೃತ್ತ ಕಿಂತು ವಿಷಯ ವಿಶಿಷ್ಟ ಗುಣಾನಪ್ಯಾಚಷ್ಟೇ ಇತಿ ಜ್ಞಾಪಯನ್ ತದರ್ಥ ಮನೇನ ಕಥಯತಿ. ಈ ನಾಲ್ಕು ನಾರಾಯಣಂ ಶಬ್ದಕ್ಕೆ ಉಳಿದ ಎಲ್ಲ ಪದಗಳು ಅರ್ಥ ಅಂತ ಹೇಳಿ ತೋರಿಸಿಕೊಟ್ರು. ತಥಾ ಹಿ ಅರ ಅಂದರೆ ದೋಷಾಹ, ತದ್ವಿರುದ್ಧತ್ವಾದ ಗುಣಾಹ, ನಾರಾಹ ಅಂದರೆ ಗುಣಾಹ, ತದಯನತ್ವಾತ್ ನಾರಾಯಣ ಗುಣಪೂರ್ಣ ಅಂತ ಒಂದರ್ಥ. ಅರಾಣಾಮಯಂ ನಭವತಿ ಇತಿ, ಅರ ಅಂದರೆ ದೋಷಗಳು, ದೋಷಗಳಿಲ್ಲದವನು ನಿರ್ದೋಷ ಅಂತ ಇನ್ನೊಂದರ್ಥ. ಸೊ ನಾರಾಯಣ ಶಬ್ದಕ್ಕೇನೆ ಗುಣಪೂರ್ಣ ಅಂತ ಅರ್ಥ ಆಯಿತು, ದೋಷ ದೂರ ಅಂತ ಅರ್ಥ ಆಯಿತು. ಉಪಕಾರಿತ್ವಾದಿನ ನರಾಣಾಮಿಮೇ ನಾರಾಹ ವೇದಾದಯ, ನಾರಗಳು ಅಂದರೆ ವೇದಗಳು, ನರರಿಗೆ ಉಪಕಾರವನ್ನು ಮಾಡೋದರಿಂದ ವೇದಗಳಿಗೆ ನಾರಗಳು ಅಂತ ಕರೀತಾರೆ, ಅವುಗಳಿಂದ ಪ್ರತಿಪಾದ್ಯನಾದ್ದರಿಂದ ನಾರಾಯಣ ಅಂತ ಕರೀತಾರೆ. ಅದು ಮೂರನೇ ಅರ್ಥ. ನರಾಣಾಮಿದಂ ನಾರಂ ಉದ್ಭವಾದಿ ತಾತ್ವತೆಯ ತಸ್ಯ ಅವನ ತಸ್ಯ ಅಯನತ್ವಾತ್ವ, ನರರಿಗಾಗೋದೆಲ್ಲ ಏನು ಉದ್ಭವಾದಿಗಳು, ಅವನು ಮಾಡ್ತಕ್ಕಂಥವನ್ಯಾರು ನಾರಾಯಣ, ಅದಕ್ಕೋಸ್ಕರ ಅಶೋದ್ಭವಾದಿದಂ ಅರ್ಥ ಬಂತು. ನರಸಮೂಹೋ ನಾರಂ ವಂದ್ಯತೆಯ ತದಯನತ್ವಾತ್ವ, ನರಸಮೂಹನ ನಾರ ಅಂತ ಕರೀತಾರೆ, ಅವರಿಂದ ವಂದ್ಯನಾದ್ದರಿಂದ ವಂದ್ಯಮ್ಮನ ಪದ ಬಂತು. ನರಾಣಾಮಯಂ ಅಧಿಪತಿ ನಾರಃ ಮುಖ್ಯವಾಯು, ನರರಿಗೆ ಅಧಿಪತಿಯಾದವನು ನಾರ ವಾಯುದೇವರು, ಅವರಿಗೆ ಅಯನ ಪರಮ ಪ್ರೇಮಾಸ್ಪದನಾದ್ದರಿಂದ ಪರಮಾತ್ಮನಿಗೆ ನಾರಾಯಣ ಅಂತ ಕರೀತಾರೆ. ಅದೇ ಸದಾ ಪ್ರಿಯತಮಂ ಮಮ ಸನ್ನ ಮಾಮಿ, ಆದ್ದರಿಂದ ನಾರಾಯಣ ಶಬ್ದಕ್ಕೆ ಅರ್ಥವಾಗಿ ಉಳಿದ ಎಲ್ಲ ಪದಗಳು ಬಂದಿವೆ ಅಂತ ಹೇಳ್ತಾ ಇನ್ನೊಂದು ರೀತಿಯ ಅರ್ಥವನ್ನು ಹೇಳಿ. ಆಮೇಲೆ ಸಕಲ ಶಾಸ್ತ್ರಾರ್ಥ ಪರತೆಯ ವ್ಯಾಖ್ಯಾನ, ಇನ್ನೊಂದು ರೀತಿ ಅರ್ಥ ಮಾಡ್ತಾರೆ ಈ ಶ್ಲೋಕ. ಅಥವಾ ಶ್ರೋತೃವದ್ಯನುಕೂಲನಾಯ ಸಕಲ ಶಾಸ್ತ್ರಾರ್ಥಂ ಸಂಕ್ಷೇಪತಃ ಅನೇನ ಆಚಷ್ಟೇ, ಅಥವಾ ಶ್ರೋತೃಬುದ್ಧಿ ಅನುಕೂಲನಾಯ ಸಕಲ ಶಾಸ್ತ್ರಾರ್ಥಂ ಸಂಕ್ಷೇಪತಃ ಅನೇನ ಆಚಷ್ಟೆ. ಶ್ರೋತೃಗಳ ಬುದ್ಧಿಗೆ ಅನುಕೂಲವಾಗಬೇಕು ಅಂದರೆ ಮುಂದೆ ಕೇಳತಕ್ಕ ವಿಷಯ ಭಾರಿ ಇದೆ, ಅದು ಅದಕ್ಕೋಸ್ಕರ ಸಕಲ ಶಾಸ್ತ್ರಾರ್ಥಂ, ಸಕಲ ಶಾಸ್ತ್ರಾರ್ಥವನ್ನು ಸಂಕ್ಷೇಪತಃ ಅನೇನ ಆಚಷ್ಟೆ. ಒಂದು ಶ್ಲೋಕದೊಳಗೆ ಈ ಬ್ರಹ್ಮಸೂತ್ರದ ಅರ್ಥವನ್ನು ಹೇಳ್ತಾರೆ ಅಂತ ಹೇಳ್ತಾರೆ, ಇಡೀ ಬ್ರಹ್ಮಸೂತ್ರದ ಅರ್ಥವನ್ನು ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಅದಕ್ಕೆ ಓದೋರಿಗೆ ಅನುಕೂಲ ಆಗಬೇಕು, ಇವೆಲ್ಲ ನೆನಪಿ ಬರಲಿಕ್ಕೆ ಅನುಕೂಲ ಆಗಬೇಕು. ಇಷ್ಟೊತ್ತಲ್ಲಿ ಓದಿದ್ದೇನು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ, ಸಂಕ್ಷೇಪ ಮೊದಲು ಹೇಳಿದ ಮೇಲೆ ಏನಾಗುತ್ತೆ, ವಿಸ್ತಾರ ಕೇಳೋ ಅಪೇಕ್ಷೆ ಬರೋದು. ಅದಕ್ಕಾಗಿ ಇಡೀ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಸಾರಾಂಶವನ್ನು ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಅದು ಯಾತಕ್ಕೆ ವಿಧಿತ ಸಂಕ್ಷೇಪ ಹಿ ಪ್ರಪಂಚಂ ಜಿಜ್ಞಾಸವೋ ಭವಂತಿ, ಒಳ್ಳೆ ಕೊಟೇಶನ್ ವಿಜಯರಾಯ ಟೀಕಾರಾಯರ್ಬರಿತಕ್ಕಂಥ ಸೂಕ್ತಿಗಳಿವೆಲ್ಲ ಕೂಡ ಇಷ್ಟದ ಈ ತಿಂಗಳಲ್ಲಿ ಕೊಟ್ಟಿದೆ ವ್ಯಾಸಮಧ್ವದಲ್ಲಿ ಟೀಕಾರಾಯರ ಕೆಲವು ವಾಕ್ಯಗಳನ್ನು ಕೊಟ್ಟುಬಿಟ್ಟು ಹೇಗಿರುತ್ತವೆ ಅದು ಓದ್ತಾ ಇದ್ರೆ ಎಲ್ಲ ವಿಷಯ ಗೊತ್ತಾಗಿಬಿಡುತ್ತೆ. ಅದು ಒಟ್ಟೊಂದು ಬಹಳಷ್ಟು ಮಾಡಿ ಅದನ್ನೇ ಸಂಕ್ಷೇಪ ಮಾಡಿದರೆ ದೊಡ್ಡ ಪುಸ್ತಕ ಆಗುತ್ತೆ, ಅದು ಒಂದೇ ಪುಸ್ತಕ ಆಗುತ್ತೆ. ವಿಧಿತ ಸಂಕ್ಷೇಪಾಹಿ, ಎಷ್ಟು ಒಳ್ಳೆಯ ವಾಕ್ಯ, ಸಂಕ್ಷೇಪವನ್ನು ತಿಳಿದವರು ಪ್ರಪಂಚಂ ವಿಸ್ತಾರವನ್ನು ಜಿಜ್ಞಾಸವಹ ಭವಂತಿ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಸಂಕ್ಷೇಪ ನೋಡಿದ ಮೇಲೆ ಅದಕ್ಕೆ ಸ್ಯಾಂಪಲ್ ಕೊಡೋನ ಅಭ್ಯಾಸ ಇದೆಯಲ್ಲ, ಅದು ಸಂಕ್ಷೇಪನೇ, ಸ್ಯಾಂಪಲ್ ಸಂಕ್ಷೇಪ. ಅದು ಸಂಕ್ಷೇಪ ನೋಡಿ ಬೇಡ ಅಂತ ಸ್ವಲ್ಪ ನೋಡ್ರಿ ಅಂತ ಹಾಕ್ತಾನೆ, ಆಮೇಲೆ ಐನ್ ಸೊಪ್ಪ ಹಾಕಿ ಅಂತಾನಲ್ಲ ಅರ್ಥ. ಅದಕ್ಕಾಗಿ ಸಂಕ್ಷೇಪವನ್ನು ಹೇಳೋದು ಆಸೆ ಹುಟ್ಟಿಸ್ಲಕ್ಕೋಸ್ಕರ. ತತ್ರ ಸದಾ ವಂದ್ಯಂ ಇತಿ ಪ್ರಥಮ ಸೂತ್ರಾರ್ಥೋಕ್ತಿ, ಇದರೊಳಗೆ ಸದಾ ವಂದ್ಯಂ ಪ್ರಿಯ ವಂದ್ಯಂ ಸದಾ ಪ್ರಿಯತಮಂ ಇದೆಯಲ್ಲ, ಸದಾ ವಂದ್ಯಂ ಅಂತ ಅನ್ವಯ ಮಾಡ್ಕೊಂಡ್ಬಿಟ್ರೆ ಪ್ರಥಮ ಸೂತ್ರದ ಅರ್ಥ. ಪ್ರಥಮ ಸೂತ್ರ ಅರ್ಥ ಏನು, ಅಥಾತೋ ಬ್ರಹ್ಮ ಜಿಜ್ಞಾಸ, ದೇವರು ವಿಚಾರ ಮಾಡಿ ಅಂತ ಅರ್ಥ. ವಂದ್ಯ ಅಂತ ಎಲ್ಲಿ ಬಂತು ಅಂದರೆ ದೇವರು ವಿಚಾರ ಮಾಡಿದ ಮೇಲೆ ಅವನು ಗುಣಪೂರ್ಣ ದೋಷದೂರ ಅಂತ ಗೊತ್ತಾದ್ಮೇಲೆ ನಮಸ್ಕಾರ ಮಾಡೇ ಮಾಡ್ತಾನಾಗ ಅಷ್ಟೇ, ಇನ್ನೇನು ಹೇಳಬೇಕಾಗಿಲ್ಲ. ಅದು ಬೆಂಕಿ ಕೈ ಹಿಂದಕ್ಕಂತ ಹೇಳಬೇಕಾಗಿಲ್ಲ, ಬೆಂಕಿ ಹತ್ತಿರ ಕೈ ತಕ್ಕೊಂಡ್ಬಿಡ್ತಾನೆ ಆ ಕ್ಷಣ, ಇದು ತಂಪು ಅಂದರೆ ಕೈ ತಕ್ಕೊಂಡ್ಬಿಡ್ತಾನೆ, ನಾರಾಯಣ ಅಂತ ನಮಸ್ಕಾರ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ಸದಾ ವಂದ್ಯ ಒಂದ ಪದದಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬ ಸೂತ್ರದ ಮೊದಲ ಸೂತ್ರದ ಅರ್ಥ ಬಂದಿದೆ. ಮನೋವೃತ್ತೇ ತತ್ ಪ್ರಮಣತಾ ಹಿ ವಂದನಂ, ಒಳ್ಳೆ ಡೆಫಿನೇಷನ್ ಕೊಡ್ತಾರೆ. ವಂದನ ಅಂದ್ರೇನು? ಮನೋವೃತ್ತೇಹೇ ತತ್ ಪ್ರವಣತಾಹಿ ವಂದನಂ, ಮನಸ್ಸಿನಿಂದ ಬಾಗೋದಕ್ಕೆ ವಂದನ ಅಂತ ಕರೀತಾರೆ. ಮನಸ್ಸಿನಲ್ಲೇ ನಮಸ್ಕಾರ ಮಾಡೋದು ಅಂತ ಹೇಳ್ತಾರಲ್ಲ ಹಾಗೆ, ಮನಸ್ಸು ಬಾಗಿಬಿಟ್ರೆ ಅದೇ ರೋಣ, ಅದೇ ಪ್ರಮಣಂ ಕುರು ಮಾನಸ ಮೀಶ ಪದೇ. ಆಚಾರ್ಯ ಮಾತಿನ ಅರ್ಥ ಇದೆ, ಮನೋವೃತ್ತೇಹೇ ತತ್ ಪ್ರವಣತಾಹಿ ವಂದನಂ. ಮನೋವೃತ್ತಿ ಅಂದ್ರೇನು? ಮನಸ್ಸಿನ ಎಲ್ಲ ವಿಧವಾದಂಥ ಚಟುವಟಿಕೆಗಳನ್ನು ದೇವರು ಪರ ಮಾಡೋ, ಅದಕ್ಕೇನಂತ ಕರೀತಾರೆ? ವಂದನ ಅಂತ ಕರೀತಾರೆ. ದೇವ್ರ ವಿಷಯ ಕೇಳಿದ ಮೇಲೆ ಸಹಜವಾಗಿ ನಮ್ಮ ಮನಸ್ಸು ಏನಾಗ್ಬಿಡುತ್ತೆ? ದೇವ್ರ ಬಗ್ಗೆ ಬಾಯ್ಬಿಡುತ್ತೆ, ಅಬ್ಬ ಎಷ್ಟು ದೊಡ್ಡವನು ಅಂತ ಅನಿಸುತ್ತೆ. ಅದೇ ವಂದನಕ್ಕೆ ಕಾರಣವಾಗಿತ್ತು ಅಂತ ತಿಳಿಸ್ತಾನೆ. ಪ್ರಥಮ ಇತ್ಯರ್ಥ ನಿರ್ದೋಷಮಿತಿ. ಜಿಜ್ಞಾಸಾಪಿ ತದ್ ವಿಶೇಷ ಏವ. ಜಿಜ್ಞಾಸ ಅಂದ್ರೆ ಅದೇನೆ, ದೇವ್ರ ಬಗ್ಗೆ ಭಾಗವನ್ನು ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಜಿಜ್ಞಾಸ ಅಂತ ಕರೆಯೋದು. ತಸ್ಯ ಜೀವಾದಿ ವ್ಯಾವೃತ್ತಯೇ, ಇಲ್ಲಿ ಹಾವಿದೆ ಅಂದಮೇಲೆ ಇರ್ಬೋದು ಬಿಡು ಅಂತ ಯಾರು ಕೊಡ್ತಾನೆ? ಏನು ಮಾಡ್ತಾನೆ? ತಕ್ಷಣ ಆಗಲೇ ಓಡೋ ಯೋಚನೆ ಮಾಡಿಬಿಟ್ಟಿರ್ತಾನಂತ, ಯಾವ ಕಡೆಯಿಂದ ಓಡೋದು, ನೀರೆಷ್ಟು ಜಾಗ ಹುಡುಕ್ತಾನೆ ಓಡಲಿಕ್ಕೆ. ಅದೇ ರೀ ದೇವ್ರ ಬಗ್ಗೆ ಕೇಳಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಏನು? ನಮಸ್ಕಾರ ಮಾಡಿಬಿಡ್ತಾನೆ. ಅದೇ ದುರ್ಯೋಧನ ಕಥೆ ಬರ್ತದಲ್ಲ, ಕಥೆಯೊಳಗೆ ದುರ್ಯೋಧನ ಹೇಳ್ತಾನೆ ಏನಂತ, ಕೃಷ್ಣ ಬರ್ತಾನೆ ಈಗ, ಯಾರೂ ಹೇಳಬಾರ್ದು, ಯಾರಾದ್ರೂ ಇದ್ರೆ ಅವ್ರಿಗೆ ಫೈನ್ ಹಾಕ್ತೀನಿ, 200 ಸುವರ್ಣ ನಾಣ್ಯ ಕೊಡಬೇಕು, 200 ಸುವರ್ಣ ನಾಣ್ಯ ಕೊಡು ಕೃಷ್ಣ ಬಂದ ಎದ್ದ ಮೇಲೆ. ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ ಆಗಲಿ ಅಂತ ಹೇಳ್ತಾರೆ, ಕೃಷ್ಣ ಬಂದೇ ಬಿಡ್ತಾನೆ, ಎಲ್ಲರೂ ಎದ್ದು ಬಿಡ್ತಾರೆ. ಆಗ ಎಲ್ಲರೂ ಹೇಳ್ತಾರೆ, ಅಲ್ಲ ಯಾ 200 ರೂಪಾಯಿ ಕೊಡಬೇಕಾದ್ರೆ ಧಾನ್ಯ ಕೊಡಬೇಕಾಗತ್ತೆ ಅಂತ ಹೇಳಿದ್ರೆ ಕೊಟ್ಟರಾಯ್ತು, ಕೃಷ್ಣ ಬಂದ ಸುರುಳ ಕೂಟಲಾಗುತ್ತೆ ಅಂತ ಕೇಳ್ತಾರೆ. ಅದು ಅರ್ಥ ಮಾಡಿ ಪ್ರವಣತ ಕೇಳಿದ ತಕ್ಷಣ ಏನು ಬಂದು ಮನಸ್ಸಿಗೆ ಹೇಳಿದ್ರೆ ಸಾಧ್ಯವಾಗಲೇ ಇಲ್ಲ ನಮಗೆ. ಹಾವು ಗೊತ್ತು, ಯಾರು ಹೇಳ್ಬೇಡಿ 100 ರೂಪಾಯಿ ಕೊಡ್ತೀರಿ ಅಂತ ಹೇಳ್ಬಿಡ್ತಾರೆ, 1000 ರೂಪಾಯಿ ಕೊಡ್ತೀರಿ ಒಳ್ಳೆಗೆ ಬಿಡ್ರಿ ಅಂತ ಹೇಳ್ತಾರೆ, ಬಂದು ಪ್ರಾಣ ಉಳಿಸ್ಕೋಬೇಕು. ನಡೀತಲ್ಲಿ ತಮಾಷೆ ಅದಕ್ಕೆ ದುರ್ಯೋಧನ ಎದ್ದು ಬಿಡ್ತದೆ, ಅವರಿಗೆ ಆಶ್ಚರ್ಯ ಅಂತ ಹೇಳಿದ್ರೆ ಅವನೇ ಹೇಳಬೇಡಿ ಅಂತೇಳಿ ಅವನು ಎದ್ದು ಬಿಡ್ತಾನೆ. ಅದಕ್ಕೆ ಸೂರ್ಯನೋಡಿ ಕಣ್ಣು ಮುಚ್ಚೋದು ನ್ಯಾಚುರಲ್, ಆ ಬೆಳಕಿಗೆ ಕೃಷ್ಣ ಬಂದರೆ ಎಳ್ಳೇಬೇಕು. ಅದೇ ದೇವ್ರ ಮಹಿಮೆ ಕೇಳಿದ್ರೆ ಏನಾಗಬೇಕು? ಮನಸ್ಸು ಆಗಲೇಬೇಕು. ಅದಕ್ಕೇನೆ ಸತಾತೋ ರೊಂಬ ಜಿಜ್ಞಾಸ ಅಂದ್ರೆ ಒಂದೇ, ಒಂದೇ ಸದಾ ಒಂದೇಂ ಅಂದರೂ ಒಂದೇನೆ. ತಸ್ಯ ಜೀವಾದಿ ವ್ಯಾವೃತ್ತಯೇ ಯದ್ ಬ್ರಹ್ಮ ಇತ್ಯುಕ್ತಂ ತಸ್ಯಾರ್ಥೋ ನಿಖಿಲೇತಿ. ಇಲ್ಲಿ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತೇಳಿ, ಬ್ರಹ್ಮಜಿಗಳನ್ನು ಅರ್ಥ ಮಾಡಿಬಿಡ್ತಾರೆ. ಜೀವ ಜಿಜ್ಞಾಸೆ ಮಾಡಬೇಕು, ಆತ್ಮ ಜಿಜ್ಞಾಸೆ ಮಾಡಬೇಕು, ತಮ್ಮನ್ನೇ ಜಿಜ್ಞಾಸೆ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅರ್ಥ ಅಲ್ಲ ಅದು, ಅದಾಗಿದ್ದರೆ ನಮ್ಮ ಜಿಜ್ಞಾಸೆ ಮಾಡಿಕೊಂಡೇ ಇದೆಯೋ ನಾವೀಗ, ಏನು ಉಪಯೋಗ ಆಗಿದೆ? ಏನೂ ಆಗಿಲ್ಲ. ದೇರ್ಫೋರ್ ಯಾರು ಚಿಂತನೆ ಮಾಡೋದ್ರಿಂದ ಅನಿಷ್ಟ ನಿವೃತ್ತಿ ಆಗಬೇಕೋ, ಇಷ್ಟ ಪ್ರಾಪ್ತಿ ಆಗಬೇಕು, ಅವರು ಜಿಜ್ಞಾಸೆ ಮಾಡಬೇಕು. ಆದ್ದರಿಂದನೇ ಪರಮಾತ್ಮ ಯಾರು ಅಂದರೆ ಜೀವಾದಿ ವ್ಯಾವೃತ್ತಯಿ, ಜೀವ ಮೊದಲಾದ ಬ್ರಹ್ಮಶ ಬೃಹ ಜಾತಿ ಜೀವ ಕಮಲಾಸನ ಶಬ್ದರಾಶಿಷು ಅಥಾತೋ ಬ್ರಹ್ಮ ಜಿಜ್ಞಾಸದೊಳಗೆ ಬ್ರಹ್ಮ ಶಬ್ದ ಬಂದಿದೆಯಲ್ಲ, ಅದು ಜೀವಾದಿಗಳನ್ನ ಹೇಳೋ ಶಬ್ದ ಅಲ್ಲ. ಅದು ಯಾರನ್ನ ಹೇಳುತ್ತೆ? ನಾರಾಯಣನ ಹೇಳುತ್ತೆ ಅಂತ ಹೇಳೋದಕ್ಕೋಸ್ಕರ ಏನು ಮಾಡಿದರು? ನಿಖಿಲ ಪೂರ್ಣ ಗುಣೈಕ ದೇಹಂ, ಬ್ರಹ್ಮ ಶಬ್ದದ ಅರ್ಥ, ಬ್ರಹ್ಮ ಶಬ್ದದ ಅರ್ಥವನ್ನು ಹೇಳುತ್ತಾರೆ. ತಸ್ಯ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಹೇಳಿಬಿಟ್ರು. ಇನ್ನು ಜೀವನ ನಿಖಿಲ ಗುಣಪೂರ್ಣೈಕ ದೇಹತ್ವ ಇಲ್ಲ, ಆದ್ದರಿಂದಲೇ ಅಥಾತೋ ನಾರಾಯಣ ಜಿಜ್ಞಾಸ, ಅಥಾತೋ ವಿಷ್ಣು ಜಿಜ್ಞಾಸ ಅಂತಾಯ್ತೇ ಹೊರತು ಜೀವ ಜಿಜ್ಞಾಸ ಅಂತಾಗಲಿಲ್ಲ. ತದ ಉಪಪಾದನಾಯ ದ್ವಿತೀಯ ಸೂತ್ರೇ ಲಕ್ಷಣ ಅಭಿಹಿತ, ಅದನ್ನು ಉಪವಾದನ ಮಾಡೋದಕ್ಕೋಸ್ಕರ ಎರಡನೇ ಸೂತ್ರದಲ್ಲಿ ಏನು ಮಾಡಿದ್ದಾರೆ? ಲಕ್ಷಣವನ್ನು ಹೇಳ್ತಾರೆ, ಜನ್ಮಾದ್ಯಶ್ಚಯತಃ, ಜನ್ಮಾದ್ಯಶ್ಚಯತಃ ಅಂತ ಹೇಳಿದ್ದಾರೆ. ಅದರಲ್ಲಿ ಏನದು ಪರಮಾತ್ಮ ಲಕ್ಷಣ, ಅದರಿಂದ ಅದನ್ನು ಅಶೋದ್ಧವಾದಿದಂ ಅಂತ ಹೇಳಿಬಿಟ್ರು. ಸೊ ಜನ್ಮಾದ್ಯಶ್ಚಯ ಸೂತ್ರ ಅರ್ಥ ಬಂತು, ಬ್ರಹ್ಮಶಬ್ದದ ಅರ್ಥ ಬಂತು, ಜಿಜ್ಞಾಸ ಶಬ್ದದ ಅರ್ಥ ಬಂತೀಗ. ಕಶ್ಯೇತಿ ತೃತೀಯ ಸೂತ್ರೇಣ, ಇತ್ತ ದೇವರಿದ್ದಾನಂತ ಕೇಳಿ ಏನು ಆಧಾರ ಅಂತ ಕೇಳಿದರೆ, ತೃತೀಯ ಸೂತ್ರೇಣ ತತ್ರ ಶಾಸ್ತ್ರಂ ಪ್ರಮಾಣ ಪ್ರಮಾಣಮಭಿಧಾಯ ತಸ್ಯ ಅಧ್ಯಾಯ ಶೇಷೇಣ ತದ್ ವಿಷಯತ ಉಪಪಾದಿತ. ಶಾಸ್ತ್ರಯೋನಿತ್ವ ತನ್ನ ಮಾತಿನಿಂದ ದೇವನ ಚಿಂತನೆ ಮಾಡಲಿಕ್ಕೆ ಯಾವುದು ಸೋರ್ಸ್ ಅಂತ ಕೇಳಿದರೆ ಶಾಸ್ತ್ರ. ಅದನ್ನು ಅಶೋದ್ ಅಶೇಷ ವಿಶೇಷತೋಪಿ ಪ್ರತಿಪಾದ್ಯ ಸುವಾಕ್ಯೈ, ಸುವಾಕ್ಯಗಳಿಂದ ಪ್ರತಿಪಾದ್ಯ ಅಂದರೆ ಒಂದೇ, ಶಾಸ್ತ್ರಯೋನಿತ್ವ ಸೂತ್ರಾರ್ಥ ಅಂದರೂ ಒಂದೇನೆ. ಅದೆಲ್ಲ ಜೋಡಿಸ್ತಾ ಹೋಗ್ತಾರೆ. ಪ್ರಶ್ನೆ ಕೇಳಬೇಕು, ಏನಂತ ಕೇಳಬಹುದು? ನಾರಾಯಣ ಮೃಗಪೂರ್ಣ ಗುಣೈಕ ದೇಹಂ, ಇದನ್ನು ಟೀಕಾರಾಯರು ಇಡೀ ಬ್ರಹ್ಮಸೂತ್ರದ ಪರ ಹೇಗೆ ಅರ್ಥ ಮಾಡಿದ್ದಾರೆ ಅಂತ ಕೇಳಿದರೆ ಎಲ್ಲ ಬಿಡಿಸಿ ಹೇಳಬೇಕಾಗ್ತದೆ. ಟೀಕಾರಾಯರ ನಾರಾಯಣ ಶಬ್ದ ಅರ್ಥ ಪರ ಮಾಡಿದ್ದಾರೆ ಅದನ್ನು ಹೇಳಬೇಕು. ಅದು ಟೀಕಾರಾಯರು ಯಾವ ರೀತಿಯಲ್ಲಿ ಒಂದೇತ್ವಾದಿಗಳನ್ನು ಹೇಳ್ತಕ್ಕಂಥ ರೀತಿಯಲ್ಲಿ ತಿಳಿಸಿದ್ದಾರೆ. ಒಂದೊಂದು ಪ್ರಶ್ನೆ ಹಾಕ್ಕೊಂಡಾಗ ಆಯ್ರಿ ಉತ್ತರ ಕೊಟ್ಟುಬಿಟ್ರೆ ಏನಾಗುತ್ತೆ? ಅದು ಮನನ ಮಾಡೋದು ಅಂದ್ರೆ ಅದು ಒಂದೇ, ಇದಕ್ಕೆ ಸುಮ್ಮನೆ ಓದ್ಕೊಂಡ್ಬಿಟ್ಟು ಎಲ್ಲ ಕಲಬೆರಿಕೆ ಅದು ಮಿಕ್ಸ್ ಆದಾಗ ಆಗಿಬಿಟ್ಟಿರುತ್ತೆ. ಸರಿಯಾಗಿ ಒಂದೊಂದು ಬಿಡಿಸ್ಕೋಬೇಕಾಗುತ್ತೆ, ಯಾವ್ಯಾವ ರೀತಿಯಲ್ಲಿ ಅರ್ಥ ಮಾಡಬೇಕಾದ್ರೆ ಯಾವ್ಯಾವ ಆ್ಯಂಗಲ್ ಇಟ್ಕೊಂಡಿದ್ದಾರೆ. ಇಲ್ಲಿ ಅರ್ಥ ಈ ರೀತಿ ಅರ್ಥ ಹೇಳ್ತಿದ್ದಾರೆ. ಸುವಾಕ್ಯ ಆಪ್ಯತಮಪ್ಪೈ ಸುವಾಕ್ಯ ಅಂದ್ರೆ ಒಂದೇ, ಶಾಸ್ತ್ರಯೋನಿತ್ವ ಅಂತಂದ್ರು ಒಂದೇ. ತತ್ ಕಥನಂ ಆಪ್ಯತಮಿತಿ, ಆಪ್ಯತಮ ಆಪ್ಯ ಆಪ್ಯತರ ಆಪ್ಯತಮ, ಶಾಸ್ತ್ರದ ಪರಮ ಮುಖ್ಯ ಅರ್ಥವಾಗಿ ಪ್ರತಿಪಾದಿತನಾದವನು ಅಂತ ಅರ್ಥ. ಪ್ರಥಮಾಧ್ಯಾಯಾರ್ಥೇ ಶಂಕಿತ ದೋಷ ನಿರಾಸಃ ದ್ವಿತೀಯ ಭೀತ ತಮಃ ನಿರ್ದೋಷವಿ. ಆಮೇಲೆ ಮೊದಲನೇ ಅಧ್ಯಾಯದೊಳಗೆ ಏನು ಮಾಡಿದರು? ಗುಣಪೂರ್ಣತ್ವನ್ನೆಲ್ಲ ಹೇಳಿಬಿಟ್ರು ದೇವ್ರ ಬಗ್ಗೆ. ಗುಣಪೂರ್ಣತ್ವವನ್ನು ಹೇಳಿದ್ರು ಸಮನ್ವಯಾಧ್ಯಾಯ ಹೋಯಿತು. ಇಲ್ಲಿ ಪೂರ್ಣ ಗುಣೈಕ ದೇಹಮ್ಮನೋ ಸಮನ್ವಯಾಧ್ಯಾಯ ಕೂಡ ಹೌದು. ಆಮೇಲೆ ದೋಷಗಳಲ್ಲಿ ದೇವರ ದೋಷಗಳನ್ನು ಚಿಂತನೆ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಕೇಳಿದರೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಅವಿರೋಧಾಧ್ಯಾಯ ಬಂತು. ಅವಿರೋಧ್ಯಾಯದಲ್ಲಿ ಏನು ಹೇಳ್ತಾರೆ, ದೇವರಲ್ಲಿ ದೋಷ ಇಲ್ಲ ಅಂತ ಹೇಳ್ತಾರೆ. ನಿರ್ದೋಷಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ, ಅದು ಅವಿರೋಧಾಧ್ಯಾಯದ ಅಧ್ಯಾಯ. ದ್ವಿತೀಯ ಅಭೀತಃ ಎರಡನೇ ಅಧ್ಯಾಯದಲ್ಲಿ ಬಂದಿದ್ದೇನೆ ದೋಷಂ ಅಂತ ಹೇಳಿಬಿಟ್ಟು, ಅಲ್ಲಿಗೆ ಮೊದಲನೇ ಅಧ್ಯಾಯ ಆಯಿತು, ಎರಡನೇ ಅಧ್ಯಾಯ ಆಯಿತು. ಏವಂ ಬ್ರಹ್ಮಸ್ವರೂಪೇ ಸಿದ್ಧೇ ಅಧಿಕಾರಿಣ ತತ್ಪ್ರಸಾದ ಸಾಧನೋಪಾಯ ಭೂತ ತತ್ ಸಾಕ್ಷಾತ್ಕಾರ ಜನನಾಯ ವೈರಾಗ್ಯಭಕ್ತಿ ವೈರಾಗ್ಯಭಕ್ತಿಭ್ಯಾಂ ಅಖಿಲ ವೇದಾರ್ಥ ಶ್ರವಣಾದಿ ತೃತೀಯ ನಿರೂಪಿತಂ. ಆಯಿತು, ಸಮನ್ವಯದ ಗುಣ ಸಮನ್ವಯ ಆಯಿತು, ದೋಷ ದೂರತ್ವ ಚಿಂತನೆ ಮಾಡಿ ಆಯಿತು. ಮುಂದೇನು ಮಾಡಬೇಕು ಅಂದರೆ ಸಾಧನ ಮಾಡಬೇಕು. ಸಾಧನ ಮಾಡಲಿಕ್ಕೆ ಏನು ಸಾಧನ ಅಂದ್ರೇನು, ವೈರಾಗ್ಯ ಭಕ್ತಿ ಜ್ಞಾನ ಉಪಾಸನೆಗಳನ್ನು ಮಾಡಬೇಕು. ಅದನ್ನು ಹೇಳೋದಕ್ಕೋಸ್ಕರ ಏನು ಮಾಡಿಬಿಡ್ತಾರೆ, ಮುಂದಿನ ಪದ ಉಪಯೋಗಿಸ್ತಾರೆ. ತಸ್ಯ ಅಯಂ ಸಂಗ್ರಹ ಅಶೇಷ ವಿಶೇಷ ತೋಪಿ, ಮುಂದಿನ ಅಶೇಷ ವಿಶೇಷ ತೋಪಿ ಪ್ರಿಯತಮಂ, ದೇವರನ್ನು ಎಲ್ಲ ವಿಷಯಗಳಿಂದ ಪ್ರಿಯತಮ ಅಂತ ಆರಾಧನೆ ಮಾಡೋದೇ ಉಪಾಸನೆ. ಅದನ್ನೇ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಅಂತ ಕರೆದ್ರಲ್ಲ, ಅದು ತಿಳ್ಕೋಬೇಕು. ಅಷ್ಟು ಒಂದೊಂದು ಗುಣ ಒಂದು ಯಾವುದೋ ತೊಗೊಳ್ಳೋಕೆ ಹೊರಟ ಯಾರೋ ಬಂದು ಚೇಚೆ ಇನ್ನೂ ಒಳ್ಳೇದಿದೆ ನೋಡಿ, ಯಾಕೆ ಇದು ಮಾಡ್ತೀರಿ, ಇದಕ್ಕಿಂತ ಕಡಿಮೆ ರೇಟು ಇನ್ನೂ ಒಳ್ಳೇದಿದೆ ನೋಡಿ, ತಷ್ಟ ಆದುಕೊಳ್ಳೋದು ಬಿಡ್ದ, ತಷ್ಟ ಗುಣಗಳು ಕಾಣಿಸ್ತದಲ್ಲಿ ಹೆಚ್ಚು ಗುಣ ಕಾಣಿಸ್ತದೆ, ತಷ್ಟ ಏನು ಮಾಡ್ದ ತೊಗೊಂಡ್ಬಿಟ್ಟು. ಅದಕ್ಕೆ ಇದು ಮೊಬೈಲ್ ಬಗ್ಗೆ ಹೇಳ್ತಾರಲ್ಲ, ಸ್ವಂತ ಹೋಗಿ ಇನ್ನೊಂದು ಬಂದಿರುತ್ತಂತ ಲೇಟೆಸ್ಟ್ ಮತ್ತೆ ಇದ್ರಾಗ ಇನ್ನೊಂದು ಸೆಕೆಂಡ್ ಹ್ಯಾಂಡ್ ಅದನ್ನು ತಗೋ, ಮತ್ತೆ ಮತ್ತೊಂದು ತಗೋ. ನಮ್ಮ ಉದ್ದೇಶ ನಮ್ಗೆ ಏನು ನೋಡ್ತಾ ಇದ್ದೀವಿ ನಾವೀಗ, ಬೆಟರ್ ಅಂತಷ್ಟು ಮನುಷ್ಯ ಹಿಡಿತಾರ. ದೇವರು ಬೆಟರ್ ಅಲ್ಲ, ಬೆಸ್ಟ್ ಆದ್ರಿಂದ ಏನು ಮಾಡ್ತಾನೆ, ಆಪ್ಯತಮ ಎಲ್ಲದನ್ನು ದೇವ್ರನ್ನ ದೇವರಿಗೋಸ್ಕರ ಎಲ್ಲದನ್ನ ಏನು ಮಾಡಿಬಿಡ್ತಾನೆ, ಬಿಟ್ಬಿಡ್ತಾನೆ. ಎಷ್ಟು ಮೊದಲು ತೊಗೊಂಡ್ಬಿಟ್ಟಿರ್ತಾನೆ ಒಂದನ್ನು, ಅವನು ಅವಸ್ಥ ಒಳ್ಳೆ ಅಂತಾನೆ, ಇನ್ನೂ ಕಡಿಮೆ ಬೆಲೆ ಕೊಟ್ಟು ತಗೋತಾನೆ ಆಮೇಲೆ. ಯಾಕೆ ನಮಗೆ ಇದು ಬೇಕು, ಅದು ಬೇಡ. ದೇವ್ರ ಬಗ್ಗೆ ಏನು ಮಾಡ್ಬೇಕು ನಾವೀಗ, ಆಪ್ಯತಮ ಅತ್ಯಂತ ಪ್ರಿಯತಮ ದೇವರು, ಅಶೇಷ ವಿಶೇಷ ತೋಪಿ ಎಷ್ಟೇ ವಿಷಯ ಇರಲಿ ಎಷ್ಟೇ ಅತ್ಯಂತ ಆಕರ್ಷಕ ವಸ್ತು ಇರಲಿ, ದೇವ್ರ ಮುಂದೆ ಅದೇನಲ್ಲ ಏನೂ ಅಲ್ಲ. ಅದಕ್ಕಾಗಿ ಆ ಸಾಧನಾಧ್ಯಾಯದ ಸಾರಾಂಶವನ್ನು ಹೇಳಿದರು ಆ ಪದದಿಂದ. ಏವಂ ಬ್ರಹ್ಮಸ್ವರೂಪೇ ಸಿದ್ಧೇ ಅಧಿಕಾರಿಣ ತತ್ಪ್ರಸಾದ ಸಾಧನೋಪಾಯ ಭೂತ ತತ್ ಸಾಕ್ಷಾತ್ಕಾರ ಜನನಾಯ ವೈರಾಗ್ಯ ಭಕ್ತಿಭ್ಯಾಂ ಅಖಿಲ ವೇದಾರ್ಥ ಶ್ರವಣಾದಿ ತೃತೀಯೇ ನಿರೂಪಿತಂ. ಅದನ್ನು ಹೇಳೋದಕ್ಕೆ ತಸ್ಯಾಯಂ ಸಂಗ್ರಹ ಅಶೇಷ ವಿಶೇಷತೋಪಿ ಪ್ರಿಯತಮಂ ಆಪ್ಯತಮಂ ಮಿತಿ. ಅಲ್ಲಿಗೆ ಸದಾ ಮಮ ಪ್ರಿಯತಮಂ ಇದೆಯಲ್ಲ, ಪ್ರಿಯತಮಂ ಅಲ್ಲಿಗೂ ಅನ್ವಯ, ಆಪ್ಯತಮಮ್ಮ ಅಲ್ಲಿಗೆ ಅನ್ವಯ. ಸರ್ವಾತ್ಮ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಂತ ತಿಳ್ಕೊಳ್ಳೋದು, ಆತನ್ನ ಪ್ರಿಯತಮ ಅಂತ ಆರಾಧನೆ ಮಾಡೋದು ಮುಖ್ಯವಾಗಿರ್ತಕ್ಕಂತಹ ಮೂರನೇ ಅಧ್ಯಾಯದ ಸಾರಾಂಶ. ಲಬ್ರೋಪರಿಮಿತ್ತ ಪಂಚಮಿ ಅಶೇಷಾನ್ ವಿಷಯಾನ್ ವಿಶೇಷ ವಿಹಾಯ ಜ್ಞಾತವ್ಯ ತಮಮಿ. ಲಬ್ಲೋಪನಿಮಿತ್ತ ಅಂದ್ರೇನು, ಅಲ್ಲಿ ಪಂಚಮಿ ಭಕ್ತಿ ಲೆಪ್ ಅಂತ ಕರೀತಾರೆ, ಅದನ್ನು ಬಿಟ್ಟು ಒಳಗೆ ಅಂಡರ್ಸ್ಟುಡ್, ಅದು ಲೋಪ ಮಾಡಿ ಹೇಳಿದ್ದಕ್ಕೆ ಲಬ್ಲೋಪನಿಮಿತ್ತ. ಪ್ರಸಾದಾತ್ ವೀಕ್ಷತೆ ಎಕ್ಸಾಂಪಲ್ ಕೊಡ್ತಾರೆ, ಉಪ್ಪರಿಗೆಯಿಂದ ನೋಡ್ತಾನೆ, ಉಪ್ಪರಿಗೆಯಿಂದ ನೋಡ್ತಾನೆ ಅಂತ ಪದ. ಪ್ರಸಾದಾದ್ ವೀಕ್ಷತೆ ಅಲ್ಲಿ ಏನು ಸೇರ್ಕೋಬೇಕು ಅಂದರೆ ಪ್ರಸಾದಂ ಆರುಹ್ಯ ವೀಕ್ಷತೆ, ಉಪ್ಪರಿಗೆಯನ್ನು ಹತ್ತಿ ನೋಡ್ತಾನೆ. ಉಪ್ಪರಿಗೆಯಿಂದ ನೋಡ್ಬೇಕಾದ್ರೆ ಮೊದಲೇನಾಗಬೇಕು ಅವನು, ಹತ್ತಬೇಕು, ಹತ್ತಬೇಕು ಅಂತ ಹೇಳಲಿಲ್ಲ. ಪ್ರಸಾದಂ ಆರುಹ್ಯ ಲೆಪ್ ಅಂದರೆ ಆರುಹ್ಯ ಯ, ಅದನ್ನು ಲೆಪ್ ಅಂತ ಕರೀತಾರೆ, ಅದನ್ನು ಬಿಟ್ಟು ಹೇಳಿದರು. ಅದಕ್ಕೆ ಲೆಬ್ಲೋ ಪರಿವಿತ್ತ ಪಂಚಮೆ ಅಂತ ಹೆಸರು. ಇಲ್ಲೂ ಹಾಗೇನೆ, ಯಾತಕ್ಕೆ ಅಶೇಷಾನ್ ವಿಶೇಷ ವಿಶೇಷ ವಿಷಯ ವಿಶೇಷಾನ್ ವಿಹಾಯ ವಿಹಾಯ ಅದೇ ಲೆಪ್ ಅದು ಜ್ಞಾತವ್ಯ ತಮಮಿ ಎಲ್ಲ ಲೆಪ್ 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 ಅಂತಾರೆ. ಲೆಪ್ ಲೆಪ್ಪ ಹಚ್ಚೋದು ಆ ಲೆಪ್ಪ ಅಲ್ಲ, ಮತ್ತೆ ಕಾರ್ಪೆಂಟರ್ ಲೆಪ್ಪ ಇರುತ್ತಲ್ಲ ಅದರಲ್ಲ, ಲೆಪ್ ಅಂದರೆ ಯ ಅಂತರ್ಥ ವಿಹಾಯ. ಅದೇ ರೀತಿ ಪಾದರಸಾದ ಆರುಹ್ಯ ಅದು ಲೆಪ್ ಪ್ರತ್ಯಯ ಅಂತ ಹೆಸರು. ಲೆಪ್ ಅಂದರೆ ಯ ಅಂತರ್ಥ, ಲೆಪ್ ಶಬ್ದಕ್ಕೆ ಏನು ಹೆಸರು, ಯಾನ್ ಬಿಟ್ಟುಬಿಟ್ರೆ ಬಿಟ್ಟು ಹೇಳಿದ್ರಿಂದ ಏನಂತ ಬಂತಲ್ಲಿ ಆ ವಿಶೇಷತೋಪಿ ವಿಯತಮಮ್ ಅಂತ ಹೇಳಿದರು. ಇದ ಯಾಮನನಾದಿತ್ಯಾದಿ ಅರ್ಥಸೂಚನಂ ಮಮೇತಿ. ಆಮೇಲೆ ಅದೆಲ್ಲ ಸರಿನೇ, ಮಮ ಅಂತ ಹೇಳ್ಕೊಂಡಿದ್ದಾರೆ ಆಚಾರ್ಯ, ಇದ್ಯಾ ಬ್ರಹ್ಮಸೂತ್ರಾರ್ಥ ಇದು, ಮಮ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರಲ್ಲ ನನ್ನ ಪ್ರಿಯತಮ ಅಂತ ಹೇಳ್ಕೊಂಡಿದ್ದಾರಲ್ಲ ಅಂದರೆ ಅದೊಂದು ಸೂತ್ರಾರ್ಥನೇ. ಇಯದಾಮನನಾತ್, ವಾಯುದೇವರ ಮೇಲೆ ಯಾರು ಸಾಧಕರು ಅಂತ ಕೇಳೋದಕ್ಕೆ ಹೋಗಬೇಡಿ, ಅವರೇ ಹೈಯೆಸ್ಟ್ ಅಂತ ಹೇಳಿದ್ವಿ. ಅದಕ್ಕೆ ಸದಾ ಪ್ರಿಯತಮಂ ಅಂದರು ಒಂದೇ, ಇಯದಾಮನನಾತ್ ಅಂದರು ಒಂದೇನೆ. ಸೊ ಆಚಾರ್ಯ ತಮ್ಮ ಬಗ್ಗೆ ಹೇಳ್ಕೊಂಡಿದ್ದು ಕೂಡ ಏನದು ಬ್ರಹ್ಮಸೂತ್ರದ ಅರ್ಥ, ಅರ್ಥ ಆಯ್ತಿಲ್ಲ, ತಮ್ಮ ಬಗ್ಗೆ ಪ್ರಸ್ತಾಪ ಮಾಡ್ಕೊಂಡಿದ್ದು ಕೂಡ ಬ್ರಹ್ಮಸೂತ್ರವಾಗಿರೋದ್ರಿಂದ ಆಚಾರ್ಯ ಅದನ್ನೇ ಕೇಳಿದಂತ ಕೇಳಾಗಿಲ್ಲ. ಇಯದಾಮನನಾತ್ ತಮಗೆ ಅತ್ಯಂತ ಪ್ರಿಯತಮ ಅಂತ ಹೇಳ್ಕೊಂಡು ಆಚಾರ್ಯ ಮೊದಲನೇ ಸ್ತೋತ್ರದಲ್ಲೇ ತಮ್ಮ ಸ್ವರೂಪ ಹೇಳ್ಕೊಂಡಿದ್ದಾರೆ ಅಂತಲೂ ಅರ್ಥ. ತತ್ ಅಭಿಧಾರಂ ಆಪ್ಯತಮಿತಿ ಪ್ರಸನ್ನಂಚ ತತ್ ಯಾದೃಶ್ಯಂ ಪುಮರ್ಥಂ ಪ್ರಯಚ್ಛತಿ ತತ್ ಸ್ವರೂಪ ನಿರೂಪಣಂ ಚತುರ್ಥಿ ಅಭಿಹಿತಂ. ಪರಮಾತ್ಮ ಪ್ರಸನ್ನರಾದ ಮೇಲೆ ಎಂಥ ಪುರುಷಾರ್ಥ ಕೊಡ್ತಾನೆ ಎಂಬುದನ್ನು ಎಲ್ಲಿ ಹೇಳಿದ್ದಾರೆ, ನಾಲ್ಕನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಚತುರ್ಥಿ ಅಭಿಹಿತಂ. ತತ್ ಅಭಿಧಾನಂ ಆಪ್ಯತಮಿತಿ ಅದರ ಆಪ್ಯತಮಂ ಅಂತ ಕರೆದ್ರು, ಆಪ್ಯತಮ ಈ ಪೊಂದಲಕ್ಕೆ ಏನೇನು ಬೇಕೋ ಅದೆಲ್ಲ ಕೊಡ್ತಕ್ಕಂಥವನು ಪರಮಾತ್ಮನಾದ್ರೆ ದಾಪ್ತಿ ಮಾತ್ರಸ್ಯ ನಿತ್ಯ ಸಿದ್ಧತ್ವಾತ್ ತವ ಪಾತಾಂ ವಿಷನಷ್ಟಿ ಇತಿ ಸಂಕಲ್ಪಾದೇವ ತಶ್ರುತೇ ಏನೇನು ಬೇಕು ಎಲ್ಲವನ್ನು ಪರಮಾತ್ಮ ಕೊಡ್ತಾನಾದ್ರಿಂದ ಆಪ್ಯತಮ ಅಂತ ಪದ ಹೇಳಿ. ಈಗ ನಾಲ್ಕು ಅಧ್ಯಾಯದ ಸಾರಾಂಶ ಬಂತು. ಪ್ರಥಮ ಸೂತ್ರಾರ್ಥ, ದ್ವಿತೀಯ ಸೂತ್ರಾರ್ಥ, ತೃತೀಯ ಸೂತ್ರಾರ್ಥ, ಪ್ರಥಮಾಧ್ಯಾಯಾರ್ಥ, ದ್ವಿತೀಯಾಧ್ಯಾಯಾರ್ಥ, ತೃತೀಯಾರ್ಥ, ಚತುರ್ಥಾರ್ಥ. ಹೀಗೆ ಮೊದಲೇ ಒಂದೇ ಪದ್ಯದಿಂದ ಏನು ಮಾಡಿದಾಗಾಯಿತು, ಇಡೀ ಬ್ರಹ್ಮಸೂತ್ರ ಸಾರಾಂಶ ಹೇಳಿದ್ದರಿಂದ ಸಂಕ್ಷಿಪ್ತ ಸಕಲ ಶಾಸ್ತ್ರಾರ್ಥ ಪ್ರಕರಣ ಬಂತು. ಅಥವಾ ಶ್ರೋತೃಬುದ್ಧಿ ಅನುಕೂಲನಾಯ ಸಕಲ ಶಾಸ್ತ್ರಾರ್ಥಂ ಸಂಕ್ಷೇಪತೋ ಅನೇನ ಆಚಷ್ಟೆ ಅನ್ನೋದಕ್ಕೆ ಇದಿಷ್ಟು ಕೂಡ ವಿವರಣೆ. ನಾರಾಯಣ ಶಬ್ದ ನಾರಾಯಣ ಪದ ಪರಂ ಮೊದಲೇ ಶ್ಲೋಕದೊಳಗೆ ಇಡೀ ಶಾಸ್ತ್ರಾರ್ಥವನ್ನು ಹೇಳು, ಇದು ನಮ್ಮ ಪದ್ಧತಿ. ಅದೇ ರೀತಿ ಸುಧಾ ತಗೊಳ್ಳಿ, ಇಡೀ ಸರ್ವಶಾಸ್ತ್ರಾರ್ಥ. ಪರಿಮಳ ತಗೊಳ್ಳಿ, ಮೊದಲೇ ಶ್ಲೋಕ ಏನಿರಬೇಕು, ಸರ್ವಶಾಸ್ತ್ರಾರ್ಥ ಇರಬೇಕು. ಈ ರೀತಿ ನಮ್ಮಲ್ಲಿ ಮಾತ್ರ ಅಭ್ಯಾಸ ಬಂದಿತ್ತು. ಯಾವುದೇ ನಮ್ಮ ವೈಷ್ಣವ ಗ್ರಂಥ ತಗೊಂಡ್ರೆ ಏನು ಗ್ರಂಥ ಬರಲಿಕ್ಕೆ ಹೊರಟಿರ್ತಾರೋ ಮಂಗಳಾಚರಣೆಯೊಳಗೆ ಏನು ಮಾಡಿರ್ತಾರೆ, ಅದು ಸಾರಾಂಶ ಎಲ್ಲ ಬರಹ ಬರೆದಿರ್ತಾರೆ. ಒಂದು ಕಡೆಗೆ ನಮಸ್ಕಾರ ಆಗಿರಬೇಕು, ಮತ್ತೊಂದು ಕಡೆಗೆ ಸಾರಾಂಶ ಆಗಿರಬೇಕು. ಆದ್ದರಿಂದ ಆದ್ಯಂತ ಶ್ಲೋಕಕ್ಕೆ ಅಷ್ಟು ಮಹತ್ವ ಬಂತು. ಅದು ಓದಿದ ತಕ್ಷಣ ಇಡೀ ಗ್ರಂಥನೇ ಒಂದು ರೀತಿ ಬುದ್ಧಾಗ ಲೆಕ್ಕ. ಪರಿಮಳದ ಆರಂಭ ಶ್ಲೋಕ ಓದಿಬಿಟ್ರೆ ಪರಿಮಳದ ಸಾರಾಂಶ ಗೊತ್ತಾದಾಗ ಲೆಕ್ಕ. ತತ್ವಪ್ರಕಾಶಕ್ಕೆ ಆರಂಭ ಶ್ಲೋಕ ಓದಿದರೆ ಅದರ ಒದ್ದಾಗ ಲೆಕ್ಕ. ರಾಯರು ಬರೀತಾರೆ ಈ ರೀತಿ ಬರೀಬೇಕಾದ್ರೆ ಅನುವ್ಯಾಖ್ಯಾನದ ಮೊದಲ ಶ್ಲೋಕ ಯಾವ ರೀತಿಯಾಗಿ ಇದಕ್ಕೆ ಭಾಷ್ಯದ ಶ್ಲೋಕಕ್ಕೆ ಅರ್ಥ ಆಗಿದೆಯೋ, ಅದೇ ರೀತಿ ಆಚಾರ್ಯರ ಭಾಗವತಾತ್ಪರ್ಯದ ಮೊದಲ ಶ್ಲೋಕ ಯಾವ ರೀತಿಯಾಗಿ ಇಡೀ ಭಾಗವತ ಮೊದಲ ಶ್ಲೋಕದ ಅರ್ಥ ಆಗಿದೆಯೋ, ಅದೇ ರೀತಿಯೇ ತತ್ವಪ್ರಕಾಶಿಕ ಮೊದಲ ಶ್ಲೋಕ ಎರಡನೇ ಶ್ಲೋಕಾದಿಗಳಲ್ಲಿ ಯಾವುದಕ್ಕೆ ಅರ್ಥ ಆಗಿದೆ, ಬ್ರಹ್ಮಸೂತ್ರ ಭಾಷೆಯ ಮೊದಲ ಶ್ಲೋಕಕ್ಕೆ ಅರ್ಥ ಆಗಿದೆ ಅಂತ ಭಾವದೀಪದಲ್ಲಿ ಬರೀತಾರೆ. ಅದು ಸಿದ್ಧಾನಂದವರು ಸಂವಿಚ್ಚಿತಿ ಬಲ ಬಹುದಾಚಾರ್ಯ ವೀರ್ಯಾದಿದೆ ಹೇಳಬೇಕಾದ್ರೆ ಇದಿಷ್ಟು ಕೂಡ ಆಚಾರ್ಯರ ಮಾತಿಗೆ ಅರ್ಥ ಆಗೋದನ್ನು. ಬರೀ ಮಂಗಳಾಚರಣೆ ಅಷ್ಟೇ ಅಲ್ಲ, ಅಲ್ಲಿ ಶುರು ಮಾಡಿದರೆ ಟೀಕಾರ ಟೀಕಾ ಅಂತ ಅರ್ಥ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಈ ಕ್ರಮ ಗೊತ್ತಿರಬೇಕು. ಬೇರೆ ಎಲ್ಲೂ ಇಂಥ ಕ್ರಮ ಇಲ್ಲ, ಮಂಗಳಾಚರಣೆಗೆ ಅದಕ್ಕೆ ಅರ್ಥಾತ್ ಸಂಬಂಧ ಇರೋದೇ ಇಲ್ಲ. ಆದ್ದರಿಂದ ಇರಲೆವೆಂಟ್ ಆಗಿಬಿಡುತ್ತೆ ಮಂಗಳಾಚರಣೆ ಭಾಗ ಎಲ್ಲ ಕೂಡ ಇರಲೆವೆಂಟ್ ಭಾಗ ಇದ್ದಾಗೆ. ಅನುವ್ಯಾಖ್ಯಾನಂ ಈಗ ಮುಂದಿರುವ ಭಾಗ. ತವೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋವೇ ಪರವಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚ ಅಹವೇವಾ. ಎರಡನೇ ಶ್ಲೋಕದಲ್ಲಿ ಆಚಾರ್ಯರು ಬರೀತಿದ್ದಾರೆ, ತವೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಂ ಅಂಜಸೈವ ವಿಶೇಷತಃ ವೇ ಪರವಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋವಿ ಅನು ಅಪಿ ಚ ಅಹವೇವ ತಂ ಏವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಂ ಜಗದ್ಗುರುಣಾಂ ಗುರುಂ ಅಂಜಸಾ ಏವ ವಿಶೇಷತಃ ಮೇ ಪರವಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋವಿ ಅನು ಅಪಿ ಚ ಅಹಂ ಏವ. ಇದರ ಅರ್ಥ ಏನು ಅಂದರೆ ಜಗದ್ಗುರುಣಾಂ ಗುರುಂ, ಜಗದ್ಗುರುಗಳಿಗೆ ಗುರುವಾದಂತಹ, ಶಾಸ್ತ್ರ ಪ್ರಭವಂ ಎಲ್ಲ ಶಾಸ್ತ್ರವನ್ನು ರಚನೆ ಮಾಡಿರತಕ್ಕಂತಹ, ತವೇವ ಆ ವೇದವ್ಯಾಸ ರೂಪದ ನಾರಾಯಣನನ್ನೇ ಪ್ರಣಮ್ಯ ನಮಸ್ಕಾರ ಮಾಡಿ. ಅವರು ಇಂದಂಥವ್ರು ವಿಶೇಷತೋ ಮೇ ಗುರುಂ, ಜಗತ್ತಿ ಗುರುಗಳು ನನಗಂತೂ ವಿಶೇಷ ಗುರುಗಳು ಅಂತ ನಮಸ್ಕಾರವನ್ನು ಮಾಡಿ. ಪರವಾಖ್ಯ ವಿದ್ಯಾ ವ್ಯಾಖ್ಯಾಂ, ಪರವಾಖ್ಯ ವಿದ್ಯಾ ಅಂದರೆ ಬ್ರಹ್ಮಸೂತ್ರಗಳು, ಅದಕ್ಕೆ ಅಹಂ ಅನುವ್ಯಾಖ್ಯಾಂ ಕರೋಮಿ, ಅನುವ್ಯಾಖ್ಯಾನವನ್ನು ಬರೀತೇನೆ ಅಂಥೇಳಿ ಭಾಷ್ಯವನ್ನು ಬರದಾಗಿದೆ, ಅನುವ್ಯಾಖ್ಯಾನ ಬರೀತಾ ಇದ್ದೇನೆ. ಅಹವೇವ ನಾನೇ ಬರೀತೇನೆ ಅಂತ ಹೇಳಿದ್ದಕ್ಕೆ ಭಾಷ್ಯ ಬರೆದವರು ಬೇರೆ, ಅನುವ್ಯಾಖ್ಯಾನ ಬರೆದವರು ಬೇರೆ ಅಲ್ಲ, ಭಾಷ್ಯ ಬರೆದ ನಾವೇನೆ, ಅನುವ್ಯಾಖ್ಯಾನಗಳು ಬರೀತಾ ಇದ್ದೇವೆ ಅಂತ. ಈಗಾರೆ ಮತ್ತೆ ಬರೀತಾ ಅಹವೇವ ನಾನೇ ಬರೀತೇನೆ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಉಳಿದವರು ಬರಲಿಕ್ಕಾಗೋದಿಲ್ಲ, ಅದಕ್ಕೆ ನಾವೇ ಬರೀತೇವೆ. ಆಜ್ಞಾಂ ಅನ್ಯೈರಧಾರಿಯಾಂ ಶಬ್ದದ ಅರ್ಥ, ಭಾಷ್ಯ ಬರಲಿಕ್ಕೆ ಬೇರೆಯವರಿಗೆ ಆಗೋದಿಲ್ಲ ಗೊತ್ತಾಗಿದೆ, ಅನುವ್ಯಾಖ್ಯಾನ ಬರಲಿಕ್ಕೂ ಏನಾಗೋದಿಲ್ಲ ಬೇರೆಯವರಿಗೆ ಆಗೋದಿಲ್ಲ, ಅದಕ್ಕೆ ನಾವೇ ವ್ಯಾಖ್ಯಾನ ಮಾಡ್ತೇವೆ ಅಂತ ತಿಳಿಸಿ. ತವೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಡಾಂ ಗುರುವಂಚ ಸೈವ ವಿಶೇಷತೋಬೇ ಪರವಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಬಿ ಅನ್ವಪಿ ಚ ಅಹವೇವ. ನಾರಾಯಣ ಪ್ರಣಾಮಸ್ಯೈವ ಗುರು ಪ್ರಣಾಮಸ್ಯಾಪಿ ಅಭಿಮತ ಸಿದ್ಧ್ಯಂಗತಯಾ. ಇದೆಲ್ಲ ಟೀಕಾರ ವಿವರಣೆ ಕೊಡ್ತಾರೆ. ನಾರಾಯಣ ಪ್ರಣಾಮ ಹೇಗೆ ಅತ್ಯಂತ ಮುಖ್ಯವಾಗಿರತಕ್ಕಂತಹ ಮೋಕ್ಷ ಸಾಧನವೋ, ಅದೇ ರೀತಿ ಗುರು ಪ್ರಣಾಮಸ್ಯಾಪಿ ಗುರು ನಮಸ್ಕಾರವೂ ಬಹಳ ಮುಖ್ಯ. ಹರಿ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹರಿ ನಮಸ್ಕಾರ ಮಾಡಬೇಕು ಮೋಕ್ಷ ಕೊಡ್ತಾನೆ, ಗುರು ನಮಸ್ಕಾರ ಮಾಡಬೇಕು ಮೋಕ್ಷ ಕೊಡೋ ದೇವ್ರ ಬಗ್ಗೆ ಹೇಳಿಕೊಡ್ತಾನೆ, ಅದು ಮಾಡಲೇಬೇಕು. ಅದೇನಂತ ಅಭಿಮತ ಸಿದ್ಧ್ಯಂಗ, ಗುರುಗಳನ್ನು ಬಿಟ್ಟು ಬರೀ ದೇವ್ರನ್ನ ಆರಾಧನೆ ಮಾಡೋ ಏನಾಗ್ತದೆ, ಆಗೋದಿಲ್ಲ. ಯಾವುದೇ ಮಂತ್ರ ಜಪ ಮಾಡಬೇಕಾದ್ರೆ ಅದ್ರ ಏನಂತ ಮಾಡಬೇಕು, ಗುರು ನಮಸ್ಕಾರ ಅಂತ ಮಾಡಬೇಕು, ಇಲ್ಲದ ಮಂತ್ರ ಸಿದ್ಧಿನೇ ಆಗೋದಿಲ್ಲ. ಅದಕ್ಕಾಗಿ ಕಾರ್ಯಾರಂಭೆ ಅವಶ್ಯಂ ಅನುಷ್ಠೇಯತ್ವ, ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಹರಿ ನಮಸ್ಕಾರದ ಗುರು ನಮಸ್ಕಾರವನ್ನು ಮಾಡಬೇಕು. ಇದು ಬ್ರಹ್ಮಮಾಂಸಾಶಾಸ್ತ್ರ ವ್ಯಾಖ್ಯಾನ ದೊಡ್ಡ ಕಾರ್ಯ ಇದೆ, ಅದಕ್ಕಾಗಿ ಗುರು ನಮಸ್ಕಾರವನ್ನು ಮಾಡ್ತಿದ್ದಾರೆ. ಅದಕ್ಕೆ ಹೇಳಿದರು ಪ್ರಭುವಾಂಸಾಶಾಸ್ತ್ರ ವ್ಯಾಖ್ಯಾನಂ ಸಮರ್ಥಯವಾರ ಪ್ರತಿಜಾನೀತೆ. ಅಲ್ಲಿ ಗುರು ನಮಸ್ಕಾರವನ್ನು ಮಾಡಿ ಪ್ರಭುವಾಂಸಾ ವ್ಯಾಖ್ಯಾನವನ್ನು ಮಾಡೋಕ್ಕೋಸ್ಕರ ಆಚಾರ್ಯ ಹೊರಟಿದ್ದಾರೆ. ಈ ಅದನ್ನು ಹೇಳ್ತಿದ್ದಾರೆ ಶ್ಲೋಕದೊಳಗೆ. ಆ ಗುರು ಯಾರು ಅಂತ ಪ್ರಶ್ನೆ ನಮಗೆ ಆಶ್ಚರ್ಯ ಉಂಟಾಯಿತು. ಆಚಾರ್ಯ ಒಬ್ಬ ಗುರುಗಳಿದ್ದಾರೆ, ನಾರಾಯಣ ದೇವರು, ಇನ್ನೊಬ್ಬರು ಯಾರೋ ಗುರುಗಳಿದ್ದಾರೆ ಅಂತ ಹೇಳಿದರೆ ಅಲ್ಲ, ತವೇವ ಆ ನಾರಾಯಣೇ ನನಗೆ ಗುರು, ಇನ್ನೊಬ್ಬ ಗುರು ಅಂತಿಲ್ಲ. ದೇವರು ಗುರು ಇಬ್ಬರೂ ಒಂದೇ ಆಗಿರೋದು ಯಾರಿಗೆ? ಆಚಾರ್ಯ. ನಮ್ಮ ಗುರುಗಳು ಬೇರೆ, ದೇವರು ಬೇರೆ. ಆಚಾರ್ಯ ಮಾತ್ರ ಗುರು ದೇವರೇ, ದೇವರು ಗುರುವೇ. ಅರ್ಥ ಆಯ್ತಾ? ಇದು ತಿಳ್ಕೊಂಡ್ಬಿಟ್ರೆ ತವೇವೇತಿ ತಂ ಪೂರ್ವ ಪ್ರಣತಂ ನಾರಾಯಣಮೇವ. ಇದು ನಮಸ್ಕಾರ ಮಾಡಿದ್ವಲ್ಲ, ನಾರಾಯಣೇ ನಮಸ್ಕಾರ ಮಾಡುತ್ತೆ. ಯಾಕೆ? ಅವರೇ ಗುರುವಾಗಿರೋದ್ರಿಂದ. ಅನ್ನುಮಪಿ ಪುನರಪಿ ಪ್ರಣಮ್ಯ ಗುರುತ್ವೇ, ಮೊದಲು ದೇವತ್ವೇ ನಮಸ್ಕಾರ ಮಾಡಿದ್ವಿ, ಈಗ ಗುರುತ್ವೇ ನಮಸ್ಕಾರ ಮಾಡ್ತೇವೆ. ಅದೇ ಪ್ರಭು ಮೊದಲೇ ಸೂತ್ರ ಭಾಷೆಯಲ್ಲಿ ಏನಂತ ಹೇಳಿದರು? ನಾರಾಯಣಂ ಗುಣೈಸ್ತರವೇ ರುದೀರ್ಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ರತ್ವ ಸೂತ್ರಾರ್ಥ ಉಚ್ಯತೆ. ಗುರುಗಳ ನಮಸ್ಕಾರ ಮಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ವ್ಯಾಖ್ಯಾನ ಇದೆ. ಅಲ್ಲಿ ಗುರುಗಳು ಯಾರು ಅಂತ ತಿಳ್ಕೊಂಬಿಡಕ್ಕೆ ಚಾನ್ಸ್ ಇತ್ತಲ್ಲಿ. ಇದ್ರ ಓದ್ದಾಗ ಏನಾಯ್ತಾಗ, ಆಚಾರ್ಯ ಬೇರೆ ಯಾರು ಗುರುಗಳಲ್ಲ, ನಾರಾಯಣನೇ ಗುರು ಅಂತ ಕನ್ಫರ್ಮ್ ಮಾಡಿತ್ತು. ಅದು ವ್ಯಾಖ್ಯಾನದ ಒಂದು ಉಪಯೋಗ ಅದರಿಂದ ಅದಾಗಾಯಿತು. ಅನ್ವಯಿತು ಪುನರಪಿ ಪ್ರಣಮ್ಯ ಭಕ್ತ್ಯಾದ್ಯುಪೇತತಾ ಲಕ್ಷಣೇನ ಪ್ರಕರ್ಷೇಣ ನತ್ವ. ಪ್ರಣಮ್ಯ ಅಂದ್ರೇನು? ನತ್ವ ಅಂದರೆ ನಮಸ್ಕಾರ ಮಾಡಿ ಅಂತ ಅಷ್ಟೇ ಅರ್ಥ. ಪ್ರಣಮ್ಯ ಅಂದ್ರೇನು? ಚೆನ್ನಾಗಿ ನಮಸ್ಕಾರ ಮಾಡಿ. ಚೆನ್ನಾಗಿ ನಮಸ್ಕಾರ ಮಾಡೋದು ಅಂದರೆ ಭಕ್ತ್ಯಾದಿಗಳಿಂದ ಕೂಡಿ ಮಾಡೋದು ಮಾಡಿ. ಅಹಂ ಪರವಾಖ್ಯ ವಿದ್ಯಾಯಾಹ ಬ್ರಹ್ಮಮೀಮಾಂಸಾಶಾಸ್ತ್ರ ರೂಪಾಯಾಹ ವ್ಯಾಖ್ಯಾಂ ಕರೋಮಿ ಇತಿ ಸಂಬಂಧ. ಬ್ರಹ್ಮಮೀಮಾಂಸಾಶಾಸ್ತ್ರಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇನೆ ಅಂತ ಅನ್ವಯ. ವರ್ತವಾರ ಸಾಮೀಪ್ಯಾತ್ ವರ್ತವಾರ ವ್ಯಪದೇಶ ಸಂಕ್ಷೇಪತೋ ವ್ಯಾಖ್ಯಾನಸ್ಯ ಪ್ರಕ್ರಾಂತದ್ವಾ ಪ್ರಕ್ರಾಂತರತ್ವಾದ್ವಾ. ಇಲ್ಲೊಂದು ಪ್ರಶ್ನೆ ಬಂತು, ವ್ಯಾಖ್ಯಾ ಕರಿಷ್ಯಾಮಿ ಅನ್ಬೇಕಾಗಿತ್ತು, ಕರೋಮಿ ಅಂತ ಯಾತಕ್ಕಂದ್ರು? ಇನ್ನು ಮಾಡ್ತಾ ಇಲ್ಲ, ಮುಂದೆ ಮಾಡ್ತಾ ಇದ್ದಾರೆ ಅಷ್ಟೇ. ಕರೋಮಿ ಅಂತ ಯಾತಕ್ಕೆ ಅನ್ಬೇಕಾಗಿತ್ತು ಅಂತ ಕೇಳಿದ್ರೆ ಅದಕ್ಕೂ ಒಂದು ಕಾರಣ ಕೊಡ್ತಾರೆ. ಏನಂತ? ವರ್ತವಾರ ಸಾಮೀಪ್ಯಾತ್ ವರ್ತವಾರ ವ್ಯಪದೇಶ. ಒಂದು ಉಪಯೋಗಿಸ್ಬೇಕಾದ್ರೆ ವರ್ತವಾರ ಸಾಮೀಪ್ಯ ವರ್ತವಾರವತ್ ಅಂದರೆ ಇದ್ದೇನು ಆಗಲೇ ಹೊರಟ ಕಾಲಕ್ಕೆ ಆಗಿದೆ ಆಗ್ತಾ ಇದೆ ಅಂತ ಹೇಳೋ ಪದ್ಧತಿ ಇದೆ. ಆಗಿದೆ ಅಂತ ಹೇಳೋ ಪದ್ಧತಿನೂ ಇದೆ, ಆಗ್ತಾ ಇದೆ ಅಂತ ಹೇಳೋ ಪದ್ಧತಿನೂ ಇದೆ. ಗೊತ್ತಾ? ಇದು ಮಾಡಲಿಕ್ಕಿದ್ದಾರೆ ಎಷ್ಟೋದತ್ತೆ. ಆ ಉಡುಪಿ ಕಡೆಗೆ ತೇರಂದು ಬಿಡ್ತಾರೆ, ಕೆಲಸ ಆಯಿತು ಮುಗಿಸೇ ಬಿಡ್ತಾರೆ ಅಂತ ಅರ್ಥ. ಊಟ ಆಯಿತು ಅಂತ ಹೇಳಿ ದೇವಿಸ್ತಾರೆ, ಪಾಪ ಆಯಿತು ಅಂತ ಎದ್ದು ಬಿಟ್ರೆ ಆಗಿದೆ ತಿಳ್ಕೊಳ್ಳೋದಲ್ಲ, ಎದ್ದೇ ಹೇಳ್ತೇನೆ ಅಂತ ಅರ್ಥ. ಅದಕ್ಕೆ ಅದು ಆಯಿತು ಅನ್ನೋ ಪದವು ಕೆಲವರು ತಮ್ಮ ತಮ್ಮ ಪದ್ಧತಿಯಲ್ಲಿ ಉಪಯೋಗಿಸ್ತಾರೆ ದೇಶ ಭಾಷೆಯಲ್ಲಿ, ದೇಶ ವ್ಯವಹಾರದೊಳಗೆ. ಅದೇ ರೀತಿಯಲ್ಲಿ ಕರೋಮಿ ಅಂತ ಹೇಳಿದರೆ ಮಾಡ್ತಾ ಇದ್ದೇನೆ, ಮುಂದೆ ಬೇಗ ಮಾಡ್ತೇವೆ. ಆದ್ದರಿಂದ ವರ್ತಮಾನ ಸಾಮೀಪ್ಯ ಹತ್ರ ಕೆಲಸ ಮಾಡಲಿಕ್ಕೆ ಹೊರಟಾಗ ಮಾಡ್ತಾ ಇದ್ದೇವೆ ಅಂತ ಹೇಳೋದು ಸರಿಯಾದದ್ದು ಅದಕ್ಕೆ ಹೇಳಿದರು. ಇದನ್ನು ಯಾರು ಅಪ್ಲೈ ಮಾಡ್ಕೋತಾರೆ? ಇಲ್ಲಿ ಭಗವದ್ಗೀತಾ ಅರ್ಥ ಭಾಷ್ಯ ಅರ್ಥ ಬರೀಬೇಕಾದ್ರೆ ಅಲ್ಲೇನಿದೆ, ಅರ್ಜುನ ಏನು ಮಾಡ್ತಾ ಇದ್ದಾನೆ? ಪ್ರವೃತ್ತೇ ಶಸ್ತ್ರ ಸಂಪಾತೆ ತದರು ಉದ್ಯಮ್ಯ ಪಾಂಡವ ಅಂತ ಬಂತು. ಯುದ್ಧ ಅರ್ಥ ಏನಾಗ ಸುಮ್ಮನೆ ಓದ್ಕೊಂಡ್ಬಿಟ್ರೆ, ಯುದ್ಧ ನಡೀತಾ ಇದೆ ಅರ್ಜುನ ಕೆಳಕ್ಕೆ ಶುರು ಮಾಡಿದ ಅಂತ ಆಗುತ್ತೆ. ಅಲ್ಲ, ಯುದ್ಧ ನಡೀತಾ ಇಲ್ಲ ಇನ್ನೂ ಕೂಡ. ವರ್ತಮಾನ ಸಾಮೀಪ್ಯ ವರ್ತಮಾನವತ್ವ, ಯುದ್ಧ ನಡಿಲಿಕ್ಕೆ ತಯಾರಾಗಿದೆ ಅಷ್ಟೇ, ಇನ್ನೇನು ನಡಿಬೇಕು ಅಷ್ಟೇ ಹೊರತು ನಡೆದಿಲ್ಲ. ಆ ಗೀತೋಪದೇಶ ನಡೀತೆ ಹೊರತು ಯುದ್ಧ ನಡಿಬೇಕಾದ್ರೆ ನಡೆದಿದ್ದಲ್ಲ. ಅದು ಅಪ್ಲೈ ಮಾಡಿ ತೋರಿಸ್ತಾರೆ. ಆದ್ದರಿಂದ ಮುಂದೆ ನೋಡಿ ಭಗವದ್ಗೀತೆ ನೋಡಿದ್ರೆ ಗೊತ್ತಾಗುತ್ತೆ. ಅದು ಮುಗಿದ ಮೇಲೆ ಇನ್ನೂ ಕೆಲವು ವಿಷಯ ನಡೆದು ಆಮೇಲೆ ಯುದ್ಧ ಶುರುವಾಗುತ್ತೆ. ಆದ್ದರಿಂದ ಯುದ್ಧದ ಕಾಲಕ್ಕೆ ನಡೆದಿದ್ದು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಬರೀತಾ ಇದ್ದೇನೆ ಅಂತ ಹೇಳ್ತಾರೆ, ಬರೀಲಿಕ್ಕಿದ್ದಾರೆ, ಬರೀತಾ ಇದ್ದೇನೆ ಅಂತ ಹೇಳ್ತಾರೆ. ಒಂದು ಕಾರಣ. ಇನ್ನೊಂದು ಕಾರಣ, ಸಂಕ್ಷೇಪತೋ ವ್ಯಾಖ್ಯಾನಸ್ಯ ಪ್ರಕ್ರಾಂತತ್ವಾದ್ವಾ. ಸಂಕ್ಷೇಪ ಶುರು ಮಾಡೇ ಬಿಟ್ಟಿದ್ದಾರೆ, ಆದರೆ ವರ್ತಮಾನನೂ ಹೌದು, ಮುಂದೆ ಮಾಡ್ತಾ ಇದ್ದಾರೆ ಬೇಗನೆ, ಅದಕ್ಕೆ ವರ್ತಮಾನವದ್ವ. ಈಗಾಗಲೇ ಸಂಕ್ಷೇಪ ಹೇಳೇ ಬಿಡ್ತಿದ್ದಾರೆ, ವರ್ತಮಾನನೂ ಹೌದು. ಆ ದೃಷ್ಟಿಯಿಂದ ಕರಿಷ್ಯಾಮಿ ಅಂತ ಹೇಳಿದ್ದೇನೆ, ಕರೋಮಿ ಅಂತ ಹೇಳಿದಕ್ಕೆ ಅರ್ಥ ಇದೆ. ಅದೇ ಮುಂದೆ ಬರ್ತಿದ್ದೆ ಅಲ್ಲ ಅರ್ಥ ಹೇಳ್ತಾರೆ. ಅಹಮೇವ ಅಂತ ಯಾತಕ್ಕೆ ಹೇಳಿದರು ಅಂತ ಹೇಳ್ತಾರೆ. ನಾನು ಪ್ರಣತಸ್ಯ ಪುನಃ ಪ್ರಣಾಮ ಕಿಮರ್ಥ ಮತ್ತೆ ಪ್ರಶ್ನೆ ಹಾಕ್ಕೊಂಡು, ನೀವು ದೇವರು ಬೇರೆ, ದೇವರು ಒಂದೇ ಅಂತೀರಿ, ಗುರುವೇ ಒಂದೇ, ನಿಮಗೆ ನಮಸ್ಕಾರ ಮಾಡಿ ಆಯ್ತು, ಮತ್ತೆ ಯಾಕೆ ಮಾಡ್ತೀರಿ? ಬೇರೆ ಇದ್ರೆ ಮಾಡಕ್ಕೆ ಕಾರಣ ಇತ್ತು, ಒಂದೇ ಆದ್ರೆ ಇನ್ನೂ ಸತ್ಯಾಗಿ ನಮಸ್ಕಾರ ಮಾಡಕ್ಕೆ ಒಬ್ಬರಿಗೆ ಅಂತ ಕೇಳಿದರೆ, ನಹಿ ಪ್ರಣಾಮಾವೃತ್ತಿ, ತಪ್ಪ್ರಿಂಟ್ ಆಗಿದೆ, ಪ್ರಾಣಾಮಾವೃತ್ತಿ ಅಂತೇಳಿ, ಪ್ರಾಣಾಮಾವೃತ್ತಿ ವಿಘ್ನ ವಿಘಾತಾದಿ ಹೇತು ರೀತಿಯತ್ರ ನಿಯಾಮಕಮಸ್ತಿ. ನಿಮ್ಮ ಪ್ರಕಾರ ಏನು ಹೇಳಬೇಕಾಗ, ಪ್ರಣಾಮನ ಮತ್ತೆ ಮತ್ತೆ ಮಾಡ್ತಿರಬೇಕು ವಿಘ್ನ ನಿವೃತ್ತಿಗೆ ಅಂತ ಹೇಳೋದಕ್ಕೆ ಹೊರಟ್ರೆ ಅದಕ್ಕೆ ಎಂಡಿಲ್ಲ ಮಣ್ಣಿಲ್ಲ. ಜೊತೆಗೆ ಮಂಗಲಾಚರಣೆಗೂ ನಿರ್ವಿಘ್ನ ಸಮಾಪ್ತಿಗೂ ಸಂಬಂಧ ಇದೆ, ಪುನಃ ಪ್ರಣಾಮ ಯಾತಕ್ಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ. ಭಾವೇವ ಪೂರ್ವ ಶ್ಲೋಕೇವ ಬಹುಶಃ ಸನ್ನಮಾಮಿ ಇತಿ ವಕ್ತವ್ಯಂ. ಇನ್ನೂ ಕೂಡ ರಿಪೀಟ್ ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ ಅಲ್ಲೇ ಸನ್ನಮಾಮಿ ಅಂತ ಹೇಳಿಬಿಟ್ಟಿದ್ದಾರೆ, ಮತ್ತೆ ಮತ್ತೆ ಮಾಡಿದ ಅರ್ಥ ಬಂದೋಗ್ಬಿಟ್ಟಿದೆ, ಮತ್ತೆ ರಿಪೀಟ್ ಮಾಡಬೇಕೀಗ. ಮೈವಂ ಗುರುತ್ವೇನ ಅತ್ರ ಪ್ರಣಾಮಾಚರಣ, ದೇವತ್ವೇನ ಅಲ್ಲಿ ನಮಸ್ಕಾರ ಮಾಡಿದ್ರು, ಗುರುತ್ವೇನ ಇಲ್ಲಿ ಮಾಡ್ತಾರೆ, ಆದ್ದರಿಂದ ರಿಪಿಟೇಷನ್ ಆಗಲಿಲ್ಲ. ಮಾಡಬೇಕು ಅಂತ ತೋರಿಸಿದಾಗ ಆಯಿತು, ರಿಪಿಟೇಷನ್ ಆಗದಂತೇನೆ ಆಯಿತು. ಅದೇ ರೀತಿಯೇ ಮಾಡಿದ್ರೆ ರಿಪಿಟೇಷನ್ ಆಗಿರೋದು, ರಿಪಿಟೇಷನ್ ಅಲ್ಲ ಇದು. ಗುರುತ್ವೇನ ಹರಿತ್ವೇನ ದೇವತ್ವೇನ ನಮಸ್ಕಾರ ಅಲ್ಲಿ, ಗುರುತ್ವೇನ ನಮಸ್ಕಾರ ಇಲ್ಲಿ. ಕಥಂ ನಾರಾಯಣಸ್ಯ ಗುರುತ್ವಮಿತ್ಯತಃ ಶಾಸ್ತ್ರ ಪ್ರಭವಮಿತಿ. ನಾರಾಯಣ ವೇದವ್ಯಾಸ ರೂಪದ ಗುರು ಅಂತೀರಿ, ಯಾಕೆ ಗುರು ಆಗ್ತಾರೆ? ನಮ್ಮ ಪದ್ಧತಿ ಏನು? ಪಾಠ ಹೇಳಿಕೊಟ್ಟವ್ರು ಗುರುಗಳು, ನಮ್ಮ ಕಾನ್ಸೆಪ್ಟ್. ಅಷ್ಟೇ ಅಲ್ಲ, ಪಾಠ ಹೇಳಿಕೊಟ್ಟವ್ರು ಗುರುಗಳು ಅಷ್ಟೇ ಆಗೋದಿಲ್ಲ, ಪುಸ್ತಕ ಬರೆದವರು ಗುರುಗಳು, ಗ್ರಂಥ ಬರೆದವರು ಗುರುಗಳು. ಯಾವ್ದಾದ್ರು ರಾಯರಿಗಂತ ಪಾಠ ಮಾಡ್ತಿದ್ದೇವೆ ಅಂದರೆ ರಾಯರು ಏನು ತಿಳ್ಕೊಂಡು ಪಾಠ ಮಾಡ್ತಿರೋದು ನಾವೀಗ? ಗುರುಗಳು ಅಂತೆ. ಪಾಠ ಹೇಳೋ ಗುರುಗಳು ದೊಡ್ಡ ಗುರುಗಳು ಅವರೇನೆ, ಅವ್ರ ಗ್ರಂಥ ಅಂದರೆ ಪಾಠ ಹೇಳ್ತಿದ್ರಿ, ಮತ್ತೆ ಅದು ಅವ್ರಿಗೆ ಹೆಚ್ಚು ಗುರುತ್ವ ಬರೋದು. ಅದೇ ರೀತಿಯೇ ಇನ್ನೊಬ್ಬರು ಮತ್ತೊಬ್ಬರಿಗೆ ಹೇಳ್ತಾರೆ, ಅವರಿಗೂ ಪಾಠ ಇವರಿಗೇನು ಹೇಳ್ತಾ ಇಲ್ಲ, ಅವ್ರು ಹೇಳಿದ್ದಕ್ಕೆ ಇವರು ಪಾಠ ಹೇಳ್ತಿದ್ದಾರೆ, ಆದರೆ ಅವರು ನಮಗೇನಾದರೂ ಗುರುಗಳ. ಅದು ಗುರುವರ್ಗ ಗುರು ಸಂಪ್ರದಾಯ ಪ್ರವರ್ತಕಾಹ, ಯಾರು ಸಂಪ್ರದಾಯ ಮುಂದುವರಿಸಿಕೊಂಡು ಬರ್ತಾರೋ ಅವರೆಲ್ಲ ಯಾವುದಕ್ಕೆ ಸೇರ್ತಾರೆ? ಗುರು ಪರಂಪರೆ ಸೇರಿಸಿಬಿಡ್ತಾರೆ, ಎಲ್ಲರೂ ಗುರುಗಳೇ. ಇಲ್ಲಿ ವೇದವ್ಯಾಸದೇವರು ವಿಶಿಷ್ಟ ಗುರುಗಳು. ಯಾತಕ್ಕೆ ಅಂದರೆ ಶಾಸ್ತ್ರ ಪ್ರಭವ, ಎಲ್ಲ ಶಾಸ್ತ್ರ ಬರೆದವರೇವರೇ. ಯಾರಾದರೂ ಶಾಸ್ತ್ರ ಪ್ರವಚನ ಮಾಡ್ತಾರೆ ಅಂದರೆ ಗುರುಗಳು, ಶಾಸ್ತ್ರ ಬರೆದ ಗುರುಗಳು ಅವರು. ಅದಕ್ಕೆ ಶಾಸ್ತ್ರ ಪ್ರಭವಂ ತಮೇವ ಪ್ರಣಮ್ಯ. ಶಾಸ್ತ್ರ ಶಬ್ದೇನ ಪ್ರಕೃತತ್ವಾ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ವೇದಾಧಿಕಂತೆ ಉಚ್ಯತೆ. ಇಲ್ಲಿ ಶಾಸ್ತ್ರ ಪ್ರಭವ ಶಾಸ್ತ್ರ ಬರೆದವರು ಅಂತ ಹೇಳಿಬಿಟ್ರು. ಯಾವ ಶಾಸ್ತ್ರ ಬರೆದವರು ಅಂದರೆ ಇಲ್ಲಿ ಬೇರೆ ವ್ಯಾಖ್ಯಾನ ಮಾಡೋಕೆ ಹೊರಟಿದ್ದು ಯಾವುದನ್ನ? ಬ್ರಹ್ಮಮೀಮಾಂಸಾ ಅದನ್ನು ಬರೆದವರು ಅಂತ ಅರ್ಥ. ಬ್ರಹ್ಮಮೀಮಾಂಸಾ ಶಾಸ್ತ್ರ ಕೂಡ ವ್ಯಾಖ್ಯಾನ, ಯಾವುದಕ್ಕೆ? ವೇದಾದಿಗಳಿಗೆ. ಆದರೆ ಅದನ್ನು ಹೊರಗಾಕಿದವರು ಅಂತ ಅರ್ಥ. ಈ ಎರಡು ರೀತಿಯಿಂದಲೂ ವೇದವ್ಯಾಸರು ಏನಾಗಿದ್ದಾರೆ? ಗುರುಗಳಾಗಿದ್ದಾರೆ. ಅದಕ್ಕೆ ಅವರಿಗೆ ನಮಸ್ಕಾರ. ವೇದಾಧಿಕಂಚ ಉಚ್ಯತೆ ಪ್ರಭವತಿ ಉತ್ಪದ್ಯತೆ ಪ್ರಥಮಂ ಉಪಲಭ್ಯತೆ ವಾವ್ಯಸ್ಮಾತ್ ಸಹ ಪ್ರಭವ. ಪ್ರಭವ ಅಂಬೋದಕ್ಕೆ ಎರಡರ್ಥ. ಹುಟ್ಟೋದು ಒಂದು ಮಹಾಭಾರತದಲ್ಲಿ ವೇದವ್ಯಾಸರೇ ಹುಟ್ಟಿಬಿಟ್ಟು, ಅವರೇ ಬರೆದರದನ್ನು. ವೇದಾದಿಗಳು ಅವರಿಂದ ಹುಟ್ಟಲಿಲ್ಲ, ಬಟ್ ಏನಾಗಿ ಬಂದು ಅವರಿಂದ? ಪ್ರಥಮಂ ಉಪಲಭ್ಯತೆ, ಫಸ್ಟ್ ಹೊರಗೆ ಬಂದಿದ್ದು ಅವರಿಂದ. ಸಂತತಂ ಚಿಂತೆಯತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠ ಶಾಖಿಲಾ ವೇದಾಹ ಉದ್ಗೀರಿಯಂತೆ ಅನಿಶಮ್ಯತಃ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಮೊದಲು ಉಪದೇಶ ಮಾಡಿದ್ದು ವೇದಾದಿಗಳನ್ನು ಬ್ರಹ್ಮದೇವರಿಗೆ ಯಾರೋ? ಸಾಕ್ಷಾತ್ ನಾರಾಯಣ. ಆದ್ದರಿಂದನೇ ಆತ ಪ್ರಥಮ ಗುರು ಆಗ್ತಾನೆ. ಹಯಗ್ರೀವ ರೂಪ, ವೇದವ್ಯಾಸ ಎಲ್ಲ ರೂಪಗಳು ಹೌದು. ಯೋಹಿ ಯಚ್ಛಾಸ್ತ್ರೆ ಅದನ್ನು ಮತ್ತೆ ಹೇಳ್ತಾರೆ, ಪ್ರಭವತಿ ಉತ್ಪದ್ಯತೆ ಪ್ರಥಮಂ ಉಪಲಭ್ಯತೆ ವಾ ಯಸ್ಮಾತ್ ಸಹ ಪ್ರಭವ. ಅಹಂ ಸರ್ವಸ್ಯ ಪ್ರಭವ ಬಂತಲ್ಲ ಹಾಗೆ, ಯಥಾಸಂಭವಂ ಶಾಸ್ತ್ರಸ್ಯ ಪ್ರಭವ ಶಾಸ್ತ್ರ ಪ್ರಭವ ತಂ. ಪರಮಾತ್ಮ ವೇದಾದಿಗಳನ್ನು ಪ್ರಕಟ ಮಾಡಿದಂಥ ಗುರು, ಮಹಾಭಾರತಾದಿಗಳು ಬರದಂಥ ಗುರು. ಯೋಹಿ ಯಚ್ಛಾಸ್ತ್ರೇ ಪ್ರವರ್ತತೆ ತಸ್ಯ ತತ್ ಪ್ರಭವೋ ಗುರು ರೀತಿ ಪ್ರಸಿದ್ಧಮೇವ. ಯಾವನು ಯಾವ ಶಾಸ್ತ್ರದಲ್ಲಿ ಪ್ರವರ್ತನೆ ಹೊಂತಾನೋ, ಆ ಶಾಸ್ತ್ರ ಯಾರಿಂದ ಬಂದಿದೆಯೋ ಅವರು ಗುರುಗಳು ಎಂಬುದು ಸ್ಪಷ್ಟ. ಅದು ವೇದವ್ಯಾಸರು ಗುರುಗಳಾಗಿದ್ದಾರೆ ನಮಗೆ, ಅದಕ್ಕೆ ನಮಸ್ಕಾರ ಮಾಡ್ತೇವೆ ಅಂತೇಳಿ. ಪ್ರಕೃತ ಶಾಸ್ತ್ರ ಸಂಪ್ರದಾಯ ಪ್ರವರ್ತಕತ್ವಾಚ್ಯ ನಾರಾಯಣಸ್ಯ ಗುರುತ್ವಮಿತ್ಯಾಹ ಜಗದ್ಗುರುಗುಣಾಮಿತಿ. ಇನ್ನೊಂದು ಕಾರಣ, ಜಗದ್ಗುರುಗಳಿಂದ ಪ್ರವರ್ತಿತವಾಗಿ ಬಂತು. ಜಗದ್ಗುರುಗಳಿಗೆ ಗುರುಗಳಾಗಿದ್ದಾರೆ, ಅದಕ್ಕೂ ಗುರು ಆಯ್ತಾ? ಶಾಸ್ತ್ರ ಬರೆದ ಗುರು ಒಂದು ಕಡೆಗೆ, ಶಾಸ್ತ್ರ ಪ್ರವಚನ ಮಾಡ್ತಕ್ಕಂಥ ಗುರುಗಳು ಜಗದ್ಗುರುಗಳು, ಅವರಿಗೂ ಗುರುಗಳಾಗಿದ್ದ ಒಂದು ಕಾರಣ, ಅದಕ್ಕೂ ಗುರುವಾಗಿದ್ದಾನೆ. ಎರಡು ರೀತಿಯಲ್ಲೂ ದೇವರಿಗೆ ಗುರುತ್ವ ಬಂತು. ಮತ್ತು ಇನ್ನೊಂದು ರೀತಿ ತಗೊಂಡ್ರೆ, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾರಾಮ್ ಶ್ರೇಯೋಪಿಚ. ಅರ್ಥ ಅಲ್ಲ, ಬುದ್ಧಿ ಬೇಕ್ರೆ, ಬುದ್ಧಿ ಕೊಡೋದು ಪರಮಾತ್ಮನೇ, ಹೇಳಿಕೊಡೋದು ಪರಮಾತ್ಮನೇ, ಮತ್ತೆ ಗುರುವಾದ ಪರಮಾತ್ಮ. ಇವು ಅಂತಃಪ್ರವಿಶ್ಯ. ಈಗ ದೇವರ ಗುರುತ್ವ ಅಂಬೋದು ಏನದು? ಆಲ್ರೌಂಡ್ ಗುರುತ್ವ, ಅದೆಲ್ಲ ದೇವರಿಗಿದೆ ಅಂತ ಹೇಳೋದಕ್ಕೆ. ಯೋಹಿ ಯಚ್ಛಾಸ್ತ್ರೇ ಪ್ರವರ್ತತೆ ತಸ್ಯ ಯತ್ ತತ್ಪ್ರಭವೋ ಗುರು ರೀತಿ ಪ್ರಸಿದ್ಧಮೇವ. ಪ್ರಕೃತ ಶಾಸ್ತ್ರ ಸಂಪ್ರದಾಯ ಪ್ರವರ್ತಕತ್ವಾಚ ನಾರಾಯಣಸ್ಯ ಗುರುತ್ವಮಿತ್ಯಾಹ ಜಗದ್ಗುರುಣಾಮಿತಿ. ಜಗತಃ ಏತತ್ ಶಾಸ್ತ್ರ ಪ್ರವಕ್ತೃಣಾಂ ಬ್ರಹ್ಮಾದೀನಾಂ. ಜಗತಃ ಜಗತ್ತಿಗೆ ಏತತ್ ಶಾಸ್ತ್ರವನ್ನು ಬ್ರಹ್ಮಶಾಸ್ತ್ರವನ್ನು ಉಪದೇಶ ಮಾಡಿದವರು ಬ್ರಹ್ಮಾದಿಗಳು, ಅವರಿಗೆ ಉಪದೇಶ ಮಾಡಿದ್ದಾತ. ಮುಖ್ಯತೆಯ ನತು ವಯೋಧಿಕತ್ವಾದಿ ಮಾತ್ರೇಣ ಗುರುಂ. ಸಮಾನ ಗುರುಗಳು ಅಂತ ಕರಿಬೇಕಾದ್ರೆ ವಯೋವೃದ್ಧರನ್ನು ಗುರುಗಳು ಅಂತ ಕರೀತಾರೆ. ದೇವರು ಬಾರಿ ವಯಸ್ಸಿನಲ್ಲಿ ದೊಡ್ಡವನು ಅಷ್ಟೇ ಗುರು ಅಂತ ತಿಳ್ಕೊಂಡ್ಬಿಡಬಾರದು. ಈ ರೀತಿಯೂ ಗುರುವಾಗಿದ್ದಾನೆ. ವಾನ ಗಾನವೃದ್ಧ ವಯೋವೃದ್ಧ ಅಂತಾರಲ್ಲ ಹಾಗೆ ಗುರು. ಅಸ್ಯ ಶಾಸ್ತ್ರಸ್ಯ ಪ್ರವಕ್ತಾರ ವಿಧಿ ಯಾವತ್ತೆ. ಈ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಉಪದೇಶ ಮಾಡಿದಂಥ ಗುರುಗಳು ವೇದವ್ಯಾಸ ದೇವರು, ಅದಕ್ಕೆ ಅವರಿಗೆ ನಮಸ್ಕಾರ. ಪ್ರಕಾರಾಂತರೇಣ ಗುರುತ್ವಂ ನಾರಾಯಣ ಸಮರ್ಥ ಐತೆ ವಿಶೇಷತಃ ಇತಿ. ಗುರುಮಿತಿ ವರ್ತತೆ ವಿಶೇಷತಃ ಪರಮಾತ್ಮ ನಾನು ಗುರು. ಯಾತಕ್ಕೆ ಡೈರೆಕ್ಟ್ ಪಾಠ ಹೇಳಿದವರು ಗುರುಗಳು, ಮತ್ತೆ ಅದು ವೇದವ್ಯಾಸ ದೇವರೇನೆ. ವೇದವ್ಯಾಸ ದೇವರ ಹತ್ರ ಆಚಾರ ಶಿವಪ್ರೇಷ್ಠಾಚಾರ ಹತ್ರ ಆಚಾರ ಓದಲಿಲ್ಲ, ಯಾರ ಹತ್ರ ಓದಿದ್ರು? ವೇದವ್ಯಾಸ ದೇವರ ಹತ್ರ. ಸೊ ಬ್ರಹ್ಮಸೂತ್ರವನ್ನು ಬರೆದವರು ಗುರುಗಳು, ಪಾಠ ಹೇಳಿದವರು ಗುರುಗಳು, ಎಲ್ಲ ಗುರುತ್ವ ವೇದವ್ಯಾಸ ದೇವರಲ್ಲಿದೆ, ಅದಕ್ಕೆ ತನ್ನ ಗುರುಗಳಾಗಿದ್ದಾರೆ ಅಂತ ಹೇಳಿ. ವಿಶೇಷತಃ ಆಯ್ತು ಸಾಕ್ಷಾತ್ ಉಪದಿಷ್ಟುತ್ವೇನ ಮತ್ತು ಜಗತಃ ಇವ ಪರಂಪರೆಯ. ನಮಗೆಲ್ಲ ದೇವರು ಗುರು ಅಂದರೆ ಪರಂಪರೆಯಲ್ಲಿ ಗುರು, ಆಚಾರ್ಯರಿಗೆ ಡೈರೆಕ್ಟ್ ಗುರು. ಅತ್ರ ಯದಿ ಸಾಕ್ಷಾತ್ ಶಿಷ್ಯರು ಅಂತ ಹೇಳೋ ಪದ್ಧತಿ ಇದೆಯಲ್ಲ ಹಾಗೆ, ಎಲ್ಲರೂ ಆಚಾರ ಶಿಷ್ಯರೇನೆ. ಪದ್ಮನಾಭತೀರ್ಥರವರು ಅಂತ ಎಂಥವ್ರು? ಅವರೆಲ್ಲ ಸಾಕ್ಷಾತ್ ಶಿಷ್ಯರು. ಆ ರೀತಿಯಾಗಿ ಆಚಾರ್ಯರು ವೇದವ್ಯಾಸರು ಸಾಕ್ಷಾತ್ ಶಿಷ್ಯರು. ಅತ್ರ ಯದಿ ಶಾಸ್ತ್ರ ಪ್ರಭವಿತ್ಯಾ ದೇವ ಉಚ್ಚೇತ ತದಾ ಪೃಥಕ್ ಪ್ರಣಾಮೇನ ದೇವತಾಯ ಗುರೋಶ್ಚ ಪಾರ್ಥಕ್ಯ ಶಂಕಾಶ್ಚಾತ್. ಇಲ್ಲಿ ತಮೇವ ಅಂತ ಪದ ಉಪಯೋಗಿಸ್ತೆ. ಬರೀ ಶಾಸ್ತ್ರ ಪ್ರಭವಂ ಗುರು ಮಂತನ ಹೇಳಿಬಿಟ್ಟಿದ್ರೆ ನಾರಾಯಣ ದೇವರು ನಮಸ್ಕಾರ ಮಾಡಿದ್ದೇವೆ, ವೇದವ್ಯಾಸ ಗುರು ನಮಸ್ಕಾರ ಮಾಡಿದ್ದೇವೆ, ನಾರಾಯಣನೇ ಬೇರೆ, ವೇದವ್ಯಾಸರೇ ಬೇರೆ ಅಂಥೇಳಿ ಪಾರ್ಥಕ್ಯ ಶಂಕಾಶ್ಚ. ಪಾರ್ಥಕ್ಯ ಅಂದರೆ ಸಪರೇಟ್ ಅಂತೆ, ಇವರು ಅವರು ಬೇರೆ ಅಂತ ಸಂಶಯ ಬರ್ತಿತ್ತು. ಅದಕ್ಕೆ ಆಚಾರ್ಯ ಏನು ಮಾಡಿದರು, ತದರ್ಥಂ ಆ ಶಂಕ ಬರಬಾರದು ಅಂಥೇಳಿ ತಮೇವ ಇತ್ಯುಕ್ತ, ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ, ಆ ನಾರಾಯಣನೇ ನನ್ನ ಗುರು, ವೇದವ್ಯಾಸರೇ ನಾರಾಯಣ ಅಂತ ಹೇಳೋದಕ್ಕೋಸ್ಕರ ತಮೇವ ಅಂತ ಶಬ್ದ ಹೇಳಿದರು. ನಚೈವಂ ಪೃಥಕ್ ಪ್ರಣಾಮ ಅನುಪಪತ್ತಿ, ಪ್ರತಿಬ್ಬರು ಇನ್ನೊಂದು ನಮಸ್ಕಾರ ಮಾಡಬೇಕು ಅಂದರೆ ನಿಮಿತ್ತದ್ವಯ ಸಮಾವೇಶೇ ನೈಮಿತ್ತಿಕ ವಿಲೋಪ ನಿಯಮಾಭಾವ ಒಂದು ನಿಯಮ ಇರುತ್ತೆ, ಇವೆಲ್ಲ ಕೋಟಬಲ್ ಲೈನ್ಸ್. ನಿಮಿತ್ತದ್ವಯ ಸಮಾವೇಶೇ ಎರಡು ನಿಮಿತ್ತಗಳು ಸೇರಿಕೊಂಡಾಗ ನೈಮಿತ್ತಿಕ ವಿಲೋಪ ನಿಯಮಾಭಾವ, ನೈಮಿತ್ತಿಕವನ್ನು ಲೋಪ ಮಾಡಬೇಕು ಅಂತ ನಿಯಮ ಇಲ್ಲ. ಎರಡು ನಿಮಿತ್ತಗಳು ಸೇರಿದಾಗ ಒಂದು ನಿಮಿತ್ತ ಬಿಡಬೇಕು ಅಂತಿಲ್ಲ, ಎರಡು ನಿಮಿತ್ತನೂ ಉಪಯೋಗ ಮಾಡಿಕೊಂಡು. ಒಂದು ಗಂಗಾ ಸ್ನಾನ ಮಾಡಿದ ಮೊದಲು ನಿಮಿತ್ತ ಯಾವುದೋ ಒಂದು ಸ್ಥಾನ ಬಂತು, ಮತ್ತೆ ನಿಮಿತ್ತ ಬಂತು ಗ್ರಹಣಾದಿಗೆ, ಮತ್ತೆ ನಮಸ್ಕಾರ ಮಾಡಿ, ಮತ್ತೆ ಸ್ನಾನ ಮಾಡಿದೆ. ಏನು ಎರಡು ನಿಮಿತ್ತ ಬಂದಾಗ ಎರಡು ನಿಮಿತ್ತಕ್ಕೂ ಮಾಡಬೇಕು, ಒಂದು ನಿಮಿತ್ತ ಬಿಡಬೇಕು ಅಂತೇನೂ ಇಲ್ಲ. ಆದ್ದರಿಂದಾಗಿನೇ ಇಲ್ಲಿ ಏನಾಗಿದೆ, ಗುರುತ್ವೇನ ಒಂದು, ದೇವತ್ವೇನ ಒಂದು, ಎರಡು ನಿಮಿತ್ತ ದ್ವಯ ಬಂದಿದೆ. ಅದು ನಿಮಿತ್ತಿಕ ವಿಲೋಪ ನಿಯಮ ಅಭಾವ, ಕೆಲವೊಮ್ಮೆ ಬಿಡಬಹುದು, ಕೆಲವು ಬಿಡಬೇಕು ಅಂತ ನಿಯಮ ಇಲ್ಲ, ಬಿಡಬಹುದು ಬಿಡಲೇಬೇಕು ಅಂತಿಲ್ಲ. ಅದಕ್ಕೆ ಆಚಾರ್ಯ ಏನು ಮಾಡ್ತಿದ್ದಾರೆ, ಈಗ ಬಿಡದೇನೆ ಇಬ್ಬರು ನಮಸ್ಕಾರ ಮಾಡ್ತಿದ್ದಾರೆ, ಹೋಗಲಿ ಬಿಡಿ, ನಾವು ಸುಮ್ಮನೆ ಮಾಡಿಬಿಟ್ರೆ ಆಗ್ತಿತ್ತಲ್ಲ ಅಂದರೆ ಇಲ್ಲ, ಪ್ರತ್ಯೇಕ ಮಾಡಿದಾಗ ಅನುಕೂಲ ಇದೆ. ಏನು ಅನುಕೂಲ, ಶಿಷ್ಯ ಶಿಕ್ಷಾರ್ಥಂ ಚೈತಸ್ಗ್ರಂಥಿ ನಿವೇಶನಂ. ಅಸ್ವನ್ ಮನಸ್ಸಲ್ಲೇ ಎರಡು ಮಾಡ್ಕೊಂಡು ಮೊದಲೇ ಶ್ಲೋಕದಲ್ಲಿ ಏನು ಮಾಡಿದ್ರು, ಇದರೊಳಗೆ ಸೂತ್ರ ಭಾಷೆದೊಳಗೆ ಗುರು ಅಂತ ಅಲ್ಲೇ ಸೇರಿಸಿಬಿಟ್ಟಿದ್ರು, ಇಲ್ಲಿ ಏನು ಮಾಡಿ ಬಿಡಿಸಿ ಹೇಳಿದರು. ಏ ಗುರುದು ಗುರುಗಳೇ ಶಿಷ್ಯರು ಏನು ಮಾಡಿಬಿಡ್ತಾರೆ, ಅವರು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಹೌದಲ್ಲ, ಆಚಾರ ಮಾಡಿಕೊಂಡಾಗ ಯಾಕೆ ಆಚಾರ ಮಾಡಿಕೊಂಡ್ರೆ ಕಾರಣ ಇದೆ, ದೇವರು ಗುರು ಒಬ್ಬನೇ ಆದ್ದರಿಂದ ಮಾಡ್ಕೊಂಡ್ಬಿಡ್ಬೋದು, ನಮಗೆ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ಆಚಾರ್ಯ ಏನು ಮಾಡ್ತಾರೆ, ಶಿಷ್ಯ ಶಿಕ್ಷಾಯೈ, ಶಿಷ್ಯರಿಗೆ ತಿಳಿಸ್ಕೊಡ್ಬೇಕು ಅಂಥೇಳಿ ಗ್ರಂಥೇ ನಿವೇಶನಂ, ಗ್ರಂಥದಲ್ಲಿ ಪ್ರತ್ಯೇಕವಾಗಿ ಬರೋದು. ಶಿಷ್ಯರಿಗೆ ಗುರು ನಮಸ್ಕಾರನೂ ಮಾಡಬೇಕು, ದೇವತಾ ನಮಸ್ಕಾರನೂ ಮಾಡಬೇಕು ಅಂಥೇಳಿ. ಶಿಷ್ಯಾಣಾಂಚಾಸ್ತಿ ಗುರುದೇವತಾ ಭೇದ, ಆಚಾರ್ಯರಿಗೆ ಗುರು ಭೇದ ದೇವತಾ ಭೇದ ಅಂತಿಲ್ಲ. ಯಾಕೆ ಅತ್ತೆ, ನಮಗೆ ಹಾಗಲ್ಲ, ಗುರುಗಳು ಬೇರೆ ದೇವತೆಗಳು ಬೇರೆ ದೇವರು ಬೇರೆ. ಅದಕ್ಕಾಗಿ ನಾವು ಅವಿಚಾರತನ ಮಾಡೋಕ್ಕೆ ಬರೋದಿಲ್ಲ, ಪ್ರತ್ಯೇಕ ಮಾಡಬೇಕು ಅಂತ ವರ್ಷಕ್ಕೆ ಹೀಗೆ ಮಾಡ್ತಾರೆ. ತದಪೇಕ್ಷೆಯವ ಜಗದ್ಗುರುಣ ವಿತ್ಯುಕ್ತಂ, ಅದಕ್ಕಾಗಿ ಜಗದ್ಗುರುಗಳ ಗುರುಗಳು ಅಂತ ಹೇಳ್ತಾ, ಜಗದ್ಗುರುಗಳಿಗೆ ಗುರು, ನಾವು ಜಗದ್ಗುರು, ನಮಗೆ ಡೈರೆಕ್ಟ್ ಗುರು ಅಂತ ಅರ್ಥ. ಅನ್ಯಥಾ ವಿಶೇಷತೋಮೀತಿ ಇತಿ ಉಕ್ತಂ ಅಯುಕ್ತಂ ಸ್ಯಾತ್, ನನಗೆ ವಿಶೇಷತಾ ಗುರುಗಳು ಅಂತ ಹೇಳಿದ್ದಕ್ಕೆ ಕಾರಣ ಸಾಕ್ಷಾತ್ ಗುರುತ್ವ ಅವರಿಗಿದೆ ಅಂತ ಹೇಳೋದೇ ಆಗಿದೆ. ಎಲ್ಲ ಯಾತಕ್ಕೆ ಟೀಕಾರ ಎಷ್ಟು ಪದ ಉಪಯೋಗಿಸ್ತಾರೆ ಅಂದರೆ, ತಂ ಏವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಂ ಅಂಜಸ ಏವ, ಪ್ರತಿಯೊಂದು ಪದಕ್ಕೂ ಏನಿರಬೇಕಲ್ಲಿ ಅರ್ಥ ಇರಬೇಕು. ಶಾಸ್ತ್ರದಲ್ಲಿ ಯಾವ ಪದ ಹೇಗೆ ಉಪಯೋಗಿಸ್ಬಾರ್ದು, ಕ್ಯಾಶುವಲ್ ಆಗಿ ಉಪಯೋಗಿಸ್ಬಾರ್ದು, ಪ್ರತಿಯೊಂದು ಪದಕ್ಕೂ ಕೂಡ ವ್ಯತ್ಯಾಸ, ವಿಶಿಷ್ಟವಾದ ಅರ್ಥ ಇರಬೇಕು. ಯಾವುದೋ ಕಬ್ಬಿಡದ ರಿಂಗ್ ಮಾಡಿರ್ತಾರೆ, ಅದಕ್ಕೆ ಯಾರೋ ವಿಶೇಷ ತಪ್ಪ ಎಲ್ಲ ಸೇರಿಸಿಬಿಡ್ತಾರೆ, ಯಾಕೆ ಯಾರು ಕೇಳೋದಿಲ್ಲ, ಅವಳು ಬಿಡೋದು ಬಿಟ್ಬಿಡ್ತಾರೆ. ಬಂಗಾರಕ್ಕಿಂತ ಜಾಸ್ತಿ ಯಾಕೆ ಯಾತಕ್ಕೆ ಕೇಳ್ತಾರೆ, ಎಷ್ಟು ದುಡ್ಡಾಗೋದು ಗೊತ್ತಾ, ಅದಕ್ಕೆ ಅವ್ರು ಹೇಳಬೇಕು ಎಕ್ಸ್ಪೈರ್ ಮಾಡ್ಬೇಕು, ಇಲ್ಲವರಲ್ಲಿ ಇರ್ತಿದ್ದಿಲ್ಲ ಆಗ ಸರಿ ಅಂತ ಹೇಳ್ತಾರೆ. ಸುಮ್ಮನೆ ಶೋಕಿ ಮಾಡಿದೆ ಅಂತ ಹೇಳಿದರೆ ಪಾಪ ಇರೋದೇ ಒಂದು ಮಿಲಿ ಗ್ರಾಮ ಎರಡು ಗ್ರಾಮ್ ಇಟ್ಕೊಂಡಿರ್ತಾರೆ, ಅದರಲ್ಲಿ ಏನೇನು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಸಾಧ್ಯ ಇಲ್ಲ. ಅದಕ್ಕೆ ಶಾಸ್ತ್ರ ಆದ ಸುವರ್ಣ, ಸುವರ್ಣ ವರ್ಣ ಅಂದರೆ ಅಕ್ಷರಗಳು, ಸುವರ್ಣ ಶ್ರೇಷ್ಠವಾದ ಅಕ್ಷರಗಳು. ಲೌಕಿಕ ವಿಷಯ ಎಲ್ಲ ಬೇರೆ ಲೋಹ ಇದ್ದಾಗೆ, ಶಾಸ್ತ್ರ ವಿಚಾರ ಎಲ್ಲ ಚಿನ್ನದ ವ್ಯವಹಾರ ಇದ್ದಾಗೆ, ಅದು ಪ್ರತಿಯೊಂದು ಪದ ಹೇಗಿರಬೇಕು, ಪ್ರತಿಯೊಂದು ಅಕ್ಷರ ಹೇಗಿರಬೇಕು ಅಂದರೆ ಅರ್ಥವತ್ತಾಗಿರಬೇಕು, ಸುಮ್ಮನೆ ಉಪಯೋಗಿಸಾಗಿಲ್ಲ. ಅದಕ್ಕೆಲ್ಲ ತೋರಿಸೋದಕ್ಕೋಸ್ಕರ ಶಾಸ್ತ್ರ ಓದ ಕ್ರಮ ಬೇರೆ, ಕಾವ್ಯ ಓದ ಕ್ರಮ ಬೇರೆ. ಕಾವ್ಯದೊಳಗೆ ಕ್ರಮ, ಅದು ಕೆಲವು ಸುಮ್ಮನೆ ಬರೆದ್ರೂ ತಪ್ಪೇನಿಲ್ಲ, ಚಕಾರ ಬರೆದಿರ್ತಾರೆ ಅರ್ಥ ಇರೋದಿಲ್ಲ, ಚಕಾರ ಸುಮ್ಮನೆ ಬರ್ತಿದ್ದಾರೆ ಹೇಳ್ಬಿಡಿ, ಶಾಸ್ತ್ರ ಎಲ್ಲ ಹಾಗೆ ಹೇಳಬಾರ್ದು. ಇವತ್ತು ಚಿನ್ನದ ಸರದೊಳಗೆ ರಿಂಗಿಗೆ ಎಷ್ಟು ಬೆಲೆ ಇರ್ತದೋ ಆ ಲಿಂಕ್ಗೂ ಅಷ್ಟೇ ಬೆಲೆ ಇರ್ತದೆ, ಅದು ಕೂಡ ಯಾವುದರಿಂದ ಮಾಡಿರ್ತಾರೆ, ಅದು ಚಿನ್ನದಿಂದ ಮಾಡಿರಬೇಕು. ಕಾರಣ ಏನಂತ ಕೇಳಿಲ್ಲ, ಚಿನ್ನದ ಸರ ಆಗೋದೇ ಇಲ್ಲ. ಸುವರ್ಣ ಅಂತೇಳಿ ಚಕಾರ ತುಕಾರ ಮೊದಲಾದ ಪ್ರತಿ ದೇವ ಶಬ್ದ ಪ್ರತಿಯೊಂದು ಹೇಗಿರಬೇಕು, ಅರ್ಥವತ್ತಾಗಿರಬೇಕು. ಇದನ್ನು ನೋಡೋದಕ್ಕೆ ಟ್ರೈನಿಂಗ್ ಇದೆ, ಶಾಸ್ತ್ರ ಓದೋ ಕ್ರಮ ಇದೆ. ಈ ಓದಿ ಏನಾಗಿ ಬಿಡುತ್ತಾಗ, ರಾಘವ ಸ್ತೋತ್ರ ಹೇಳಿದ್ರು ಕೂಡ ಹೇಗೆ ಹೇಳಬೇಕು, ಇದೇ ಕ್ರಮದಲ್ಲಿ ಅರ್ಥ ಹೇಳಬೇಕು. ಯಾವುದೇ ಒಂದು ಬ್ರಹ್ಮ ಅಂತ ಆಗಿರೋ ಸೋಟ ಕೊಟ್ಟರು ಅಂತ ತಿಳ್ಕೊಬೋಣ, ಇಷ್ಟೆಲ್ಲ ಯೋಚನೆ ಮಾಡಿ ಅರ್ಥ ಹೇಳಬೇಕಂದ್ರೆ ಶಾಸ್ತ್ರದ ವಾಕ್ಯ ಅಂದಮೇಲೆ ಅದನ್ನು ಕಾವ್ಯದಂತೆ ಅರ್ಥ ಮಾಡೋದಕ್ಕೆ ಹೋಗಬಾರ್ದು. ಈ ಸಂಸ್ಕಾರ ಕೊಡೋದ್ರೆ ಟೀಕಾರ ಗ್ರಂಥಕ್ಕೆ ಯಾತಕ್ಕೆ ಮಹತ್ವ ಬಂತು ಅಂದರೆ ಕೂಡಿ ಟ್ರೈನಪ್ ಮಾಡಿಬಿಡ್ತಾರೆ. ಯಾವ ರೀತಿ ಈ ರೀತಿ ವ್ಯಾಖ್ಯಾನ ಯಾರು ಬರೆದಿದ್ದಿಲ್ಲ, ಫಸ್ಟ್ ಟೈಮ್ ಟೀಕಾರ ಬರೆದಿದ್ದ, ಆದ್ದರಿಂದ ಅವರಿಗೆ ಭಾತಿ ಶ್ರೀ ಜಯತೀರ್ಥ ವಾಕ್ ಅಂತ ಗೌರವ ಬಂತು. ಮುಂದೆ ನಾಳೆ ದಿವಸ ಕಂಟಿನ್ಯೂ ಮಾಡಿ. ಸರ್ವೇಂದ್ರಿಯ ಪ್ರೇರಕ್ಕೆ ಹೌದು, ಅದೇ ಹೇಳಿ, ಸುವರ್ಣದಿಂದ ಕೂಡಿದ್ದು ಅಂದರೆ ಈ ರೀತಿ ಒಳ್ಳೆ ಅಕ್ಷರಗಳು ಕೂಡಿದ ವಾಕ್ಯಗಳು. சர்வேந்திரிய பிரேரகேண ஸ்ரீ பிராணபதி நேரிதஹ யத வோச மஹம் தேனா பிரியதாம் கமலா. இது விட்டல் ராயர் எல்லாருக்கும் அவர் யாரை என்னன்னு கொடுத்தானே இருக்காரு, இசை இன்னொன்று மாடிதாரே தகவல்.